ಹೇಳ್ತೋ ಹಂಸ ಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವ. ಎಷ್ಟು ಹೊತ್ತು ಕೊಡ್ತಾರೆ, ಕಂಸಧ್ವಂಸಿ ಪದಾಂಭೋಜ ಸಂಸಕ್ತ ಅಲ್ಲ ಸಂಸಕ್ತ, ಕಂಸಧ್ವಂಸಿ ಪದಾಂಭೋಜ ಸಂಸಕ್ತ ಹಂಸ ಪುಂಗವ. ಅದು ರೂಪಕ ಅಲಂಕಾರ, ಅದು ಶ್ಲೇಷನೂ ರೂಪಕ ಎರಡೂ ಕೊಡ್ತಾರೆ. ಈ ಹಂಸ ಪಕ್ಷಿಗೆ ಕಮಲ ಬಹಳ ಪ್ರಿಯ, ಹಂಸ ಪಕ್ಷಿಗಳಿಗೆ ಕಮಲ ಬಹಳ ಪ್ರಿಯ. ಸೊ ಪರಮಹಂಸರಿಗೆ ಪರಮಾತ್ಮನ ಪಾದ ಕಮಲ ಬಹಳ ಪ್ರಿಯ, ಬೇರೆ ಯಾವುದು ಪ್ರಿಯ ಇಲ್ಲ. ಹಂಸಗಳು ಎಷ್ಟೇ ಹಸಿವಾಗಿದ್ದರೂ ಕೂಡ ಅದೇನು ಮಾಡೋದಿಲ್ವಂತೆ, ಅದಕ್ಕೆ ಕಮಲದ್ದೇ ಬೇಕೇ ಹೊರತು ಬೇರೆ ತಿನ್ನೋದಿಲ್ಲ. ಈ ಹುಲಿ ಎಷ್ಟೇ ಹಸಿವಾಗಿದ್ದರೂ ಕೂಡ ಹುಲ್ ತಿನ್ನೋದಿಲ್ಲ ಅಂತಾರಲ್ಲ ಹಾಗೆ. ಅದೇ ಯತಿಗಳಿಗೆ ಏನು ಮುಖ್ಯ ಯಾವಾಗಲೂ ಪರಮಾತ್ಮನ ಪಾದ ಕಮಲಗಳಾಗ್ತವೆ. ಕೃಷ್ಣ ಯಾರು, ಕಂಸ ಧ್ವಂಸಿ ಅಂತೇಳಿ, ಕರ್ಮ ಕಂಸ ಯಾರು, ಕಾಲನೀವೆ ಯಾರು, ಅವನು ಕಾಮಾಭಿಮಾನಿ ದೈತ್ಯ. ಸೊ ಯತಿಗಳು ಏನಾಗಿರಬೇಕು, ಕಾಮಕ್ರೋಧ ಗೆದ್ದಿರಬೇಕು. ಕಂಸಧ್ವಂಸಿ ಪದಾಂಭೋಜ, ಅದೆಲ್ಲ ಬಿಟ್ಟು ಕಂಸಧ್ವಂಸಿನ ಹೇಳು, ಶಿಶುಪಾಲ ಧ್ವಂಸ ಹೇಳ್ಬೋದಾಗಿತ್ತು, ನರಕ ಧ್ವಂಸ ಹೇಳ್ಬೋದಾಗಿತ್ತು. ಕಂಸನ ಬಗ್ಗೆ ಒಂದೇನಿದೆ, ಜಾತಃ ಕಂಸವಧಾರ್ಥ ಸ್ಪೆಷಲ್ ಕೇಸ್ ಇದೆ. ಕಾಮಾಭಿಮಾನಿ ದೈತ್ಯ, ಕಾಮಾಭಿಮಾನಿ ಕಾಲನೇಮೆಯಾದ್ದರಿಂದ ಅವನೇ ಕಂಸನ, ಆದ್ದರಿಂದ ಅವನ ಕೊಲ್ಲೋದು ಬೇರೆಯವ್ರ ಕೈಲಿ ಆಗೋದಿಲ್ಲ. ಆದ್ದರಿಂದ ಹಾಗೆಯೇ ಯತಿಗಳು ಕಾಮವನ್ನು ಬಿಟ್ಟು ಹೋಗಬೇಕು. ನಿಷ್ಕಾಮತ ಯತಿಗಳ ದೊಡ್ಡ ಲಕ್ಷಣ, ಕಾಮ ನಿಷ್ಕಾಮತ ಅಂದರೆ ಕಂಸನಿಂದ ಭಾಳ ದೂರ ಇರೋದು ಅಂತ ಅರ್ಥ. ಅದಕ್ಕಾಗಿ ಕಂಸ ಧ್ವಂಸಿ ಕೃಷ್ಣಸ್ಯ ಪದಾಂಭೋಜ, ಪಾದಕಮಲದಲ್ಲಿ ಸಂಸಕ್ತ, ಸುಮ್ಮನೆ ಕ್ಯಾಜುವಲ್ ಅಲ್ಲ, ಸಂಸಕ್ತ ಸಮ್ಯಕ್ ಸಕ್ತ, ತುಂಬ ಆಳವಾಗಿ ಆಸಕ್ತರಾದಂತಹ ಹಂಸ ಪುಂಗವ. ಈ ಹಂಸ ಇವರು ಹಂಸ ಪುಂಗವ, ಅದಕ್ಕೆ ಎರಡರ್ಥ. ಮತ್ತೆ ಆ ಹಂಸ ಬರೀ ಏನು ಮಾಡುತ್ತೆ, ಬೇರೆದನ್ನು ಬಿಟ್ಟು ಕಮಲಕ್ಕೆ ಬರುತ್ತಷ್ಟೇ. ಇವ್ರು ಹಾಗಲ್ಲ, ಕೃಷ್ಣನ ಪಾದ ಕಮಲಕ್ಕೆ ಬಂದಿದ್ದರಿಂದ ಪುಂಗವ. ಪುಂಗವ ಅಂದ್ರೇನು, ಬರೀ ಪುಂಗವ ಶಬ್ದ ಗೋಳಿ ಅಂತ ಅರ್ಥ. ಇಲ್ಲಿ ಹಂಸ ಪುಂಗವ ಅಂದರೆ ಶ್ರೇಷ್ಠ ಅಂತ ಅರ್ಥ. ಪುರುಷ ವ್ಯಾಸ, ಪುರುಷ ಸಿಂಹ, ಪುರುಷ ಶಾರ್ದೂಲ ಅಂತ ಹೇಳಿದಾಗೆ ಒಂದು ಸಮಾಸದ ಕೊನೆಗೆ ಬಂದಾಗ ಶ್ರೇಷ್ಠಾರ್ಥ ವಾಚಕಾಹ. ಸೊ ಹಂಸ ಶ್ರೇಷ್ಠರು ಅಂದರೆ ಯತಿ ಶ್ರೇಷ್ಠ. ಹಂಸ ಅನ್ನ ಯಾವುದಕ್ಕೆ ಪ್ರಸಿದ್ಧ, ಕ್ಷೀರನೀರ ವಿವೇಕೇತು ಹಂಸೋ ಹಂಸ ಬಕೋ ಬಕಃ. ವಿವೇಕ ಜಾಸ್ತಿ ಹಂಸ ಪಕ್ಷಿ, ವಿವೇಕ ಜಾಸ್ತಿ. ಹಾಲು ನೀರು ಸೇರಿಸಿಟ್ರು ಕೂಡ ಏನು ಮಾಡುತ್ತಂತ, ಹಾಲು ಮಾತು ನೀರು ಬಿಟ್ಬಿಡುತ್ತಂತೆ. ಯತಿಗಳು ಏನಾಗಿರ್ಬೇಕು, ಸಾರಾಸಾರ ವಿವೇಕ ಇರಬೇಕು. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ ಆಗಿರಬೇಕು. ಆದ್ದರಿಂದನೇ ಭಾರಿ ತುಂಬ ಸಾರಾಸಾರ ಜ್ಞಾನ ಉಳ್ಳವರಾದ್ದರಿಂದ ಹಂಸ ಹಂಸ ಪುಂಗವ ಅಂತ ಕರೆದು. ಇನ್ನೊಂದು ಹಂಸ ಪುಂಗವ ಅಂದರೆ ಪರಮಹಂಸ ಅಂತ ಅರ್ಥ. ಯತಿಗಳಲ್ಲಿ ಶ್ರೇಷ್ಠ ಆದರೆ ಪರಮಹಂಸಾಶ್ರಮ, ಪರಮಹಂಸರವರು ಅಂತ ಹೇಳೋದಕ್ಕೋಸ್ಕರ ಕೂಡ ಹಂಸ ಪುಂಗವ. ಸಾರಾಸಾರ ವಿವೇಕದಲ್ಲೂ ಕೂಡ ಭಾರಿ ಪ್ರಸಿದ್ಧರಾದವರು. ಇದು ಅವರ ಒಂದು ವರ್ಣನೆ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯ. ಸರಿ, ಹಾಗೆ ಯತಿಗಳು ಅಂತಾಯ್ತು, ಯತಿಶ್ರೇಷ್ಠರು ಅಂತಾಯಿತು, ಗುರುಗಳು ಅಂತಾಗೋದಿಲ್ಲ. ಯತಿಶ್ರೇಷ್ಠರಾಗಿದ್ದರು ಬಂದು ಇನ್ನೊಂದು ಸಬ್ಜೆಕ್ಟ್ ಪ್ರೊಫೆಸರ್ ಅಂದರೆ ನಮಗೆ ಪ್ರೊಫೆಸರ್ ಅಲ್ಲ, ಒಂದು ಪ್ರೊಫೆಸರ್ ಅವರು ನಮಗಲ್ಲ, ಗುರುರಾಜ ನಮಗೆ ಗುರುರಾಜರು ಅಂತ ಪದ ಉಪಯೋಗಿಸ್ತಾರೆ. ಎಂಥವರವರು, ಬ್ರಹ್ಮಣ್ಯ ಗುರುರಾಜಾಖ್ಯ ಭಾಸತಾಂ ಮಮ ಮಾನಸೆ. ಬ್ರಹ್ಮಣ್ಯ ಗುರುರಾಜಾಖ್ಯ, ಬ್ರಹ್ಮಣ್ಯ ತೀರ್ಥರಂತ ಗುರುರಾಜರು. ಗುರುರಾಜರು ಬರೀ ಗುರುಗಳಾದರೆ ಆಶ್ರಮ ಇತ್ಯಾದಿ ಕೊಟ್ಬಿಟ್ರೆ ಗುರುಗಳಾಗ್ತಾರೆ, ಪಾಠ ಪ್ರವಚನ ಅನುಗ್ರಹ ಎಲ್ಲ ಮಾಡಿಬಿಟ್ಟಾಗ ಏನಾಗ್ತಾರೆ, ಗುರುರಾಜರಾಗ್ತಾರೆ. ಅವರು ನಮಗೇನಾಗಬೇಕು, ಭಾಸತಾ ಮಮ ಮಾನಸೆ, ನಮ್ಮ ಮನಸ್ಸಿನಲ್ಲಿ ಅವರು ಶೋಭಿಸಲಿ. ಹಂಸ ಪಕ್ಷಿ ಎಲ್ಲಿರುತ್ತೆ, ಮಾನಸ ಸರೋವರದಲ್ಲಿ, ಬೇರೆ ಕಡೆ ಇರೋದಿಲ್ಲ, ಮಾನಸ ಸರೋವರದಲ್ಲಿ. ಅಲ್ಲೂ ಶ್ಲೇಷಾಲಂಕಾರ, ಮತ್ತೆ ಮಾನಸ ಸರೋವರ ಅಂತ ಒಂದರ್ಥ, ಮನಸ್ಸು ಅಂತ ಇನ್ನೊಂದರ್ಥ. ಮನಸ್ಸಿನಲ್ಲಿ ಸದಾಕಾಲ ಅವರು ಪ್ರಕಾಶಿಸಲಿ ಶೋಭಿಸಲಿ ಅಂತ ಹೇಳ್ತಾ ಅವರು ಉಪಕಾರ ನೆನೀತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಬಹಳ ಇದೆ. ಅದಕ್ಕೆ ಅವರ ತಂದೆ ತಾಯಿಗಳು ಏನಾಗಿದ್ದರು, ಬದರಿಯಾತ್ರೆಗೆ ಅಂತ ಹೊರಟಿದ್ದರು. ಪಾಪ ಬರ್ಬಣ್ಣ ತೀರ್ಥ ಬದರಿಯಾತ್ರೆ ಮುಗಿಸ್ಕೊಂಡು ವಾಪಸ್ ಬಂದಿದ್ದರು ಅಷ್ಟೊತ್ತಿಗೆ. ಬದರಿಯಾತ್ರೆಗೆ ಹೋಗೋರು ಇವರು, ಅವರು ಬಂದವರು. ಅವರೇನು ಮಾಡಿದರು ಅಷ್ಟೊತ್ತಿಗೆ, ಅವರಿಗೆ ರಾಮಾಚಾರ ಅಂತ ಕರೀತ ಹೆಸರನ್ನು, ಹೆಸರುಗಳ ಬಗ್ಗೆ ತುಂಬ ಇದಿದೆ. ಅವರು ತುಂಬ ಇದೇ ಬಂದೋಯ್ತು, ಅಪವೃತ್ತಿಯೇ ಬಂದೋಯ್ತು. ಅವರು ಬದರಿಯಾತ್ರೆ ಬದಲು ಎಂಥ ಪ್ರಸಂಗ ಬಂತಲ್ಲ ಅಂತ ಆಗಿನ ಕಾಲದ ಪದ್ಧತಿಯಂತೆ ಸಾಗಮನ ಮಾಡಬೇಕು ಅಂತ ಇಷ್ಟಪಟ್ಟು ತಿಳಿದವ್ರನ್ನ ಕೇಳಿ ಅನುಮತಿ ತೊಗೊಂಡು ಮಾಡಬೇಕು ಅಂತ ಪದ್ಧತಿ ಕೇಳೋದಕ್ಕೆ ಅಂತ ಬಂದರು. ಅಲ್ಲಿ ಬ್ರಹ್ಮಣ್ಯ ತೀರ್ಥರು ಬಂದಿದ್ದರು ಅಲ್ಲಿಗೆ. ಅದಕ್ಕೆ ದೈವ ಯೋಗ, ಅದು ಆ ರೀತಿ ಸಿಗೋದೆಲ್ಲ ಯಾರು ಭವಿಷ್ಯ ಮಾಡ್ಕೊಳೋಕ್ಕಾಗತ್ತಾ, ದೇವರ ಸಂಕಲ್ಪ. ನಮಸ್ಕಾರ ಮಾಡಿ ಕೇಳಿದರು ತಕ್ಷಣ ಅವರು, ದೀರ್ಘ ಸುಮಂಗಲಿ ಭವ ಪುತ್ರವತಿ ಭವ ಅಂತ ಹೇಳಿಬಿಟ್ರು ನಡಿ. ಎಲ್ಲ ಜನಗಳಿಗೆ ವಿಷಯ ಗೊತ್ತಿತ್ತು, ಅಯ್ಯೋ ಹೀಗಿಟ್ಬಿಟ್ರಲ್ಲ, ಹೀಗಾಯ್ತಲ್ಲ ಅಂತ ಕೇಳಿದರೆ ಏನಾಗಲ್ಲ, ದೇವ್ರು ನುಡಿಸಿದ ಮಾತದು. ನಾವು ಮಾತಾಡ್ತೇವೆ ಅಂದರೆ ಸುಳ್ಳಾಗತ್ತೆ, ಆದರೆ ದೇವ್ರು ನುಡಿಸಿದ ಸತ್ಯ ಆಗಬೇಕು. ಅದು ದೇವರ ಸಂಕಲ್ಪ, ನಮ್ಮ ಬಾಯಲ್ಲಿ ಮಾತಾಡಿದ್ದಾನೆ ಅಷ್ಟೇ. ಅಂದರೆ ಇವು ಅಂತಃಪ್ರವೇಶ್ಯ, ಮಾತು ದೇವರು ಆಡಿಸ್ತಾನೆ ಅಂತ ತಿಳ್ಕೊಂಡು ಸತ್ಯ ಆಗಬೇಕು. ನಾವು ಆಡ್ತೇವೆ ಅಂದರೆ ಸುಳ್ಳಾಗತ್ತೆ, ನನ್ನ ಮಾತು ಅವ್ರ ಮಾತು ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ವಿಜಯರಾಯರು ಹೇಳಬೇಕಾದ್ರೆ ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಅಂತ ಹೇಳ್ತಾರೆ. ಇದರಪ್ಪ ನಡೆಸ್ಬೇಕು ನೀವು, ನಾವೆಲ್ಲ ಹೇಳಿದ್ದು ಅವ್ರು ಹೇಳಿ ಕಳಿಸಿದ್ದಾರೆ, ನೀವು ಬರಬೇಕಂತೆ ಅವ್ರು ಹೇಳಿ ಕಳಿಸಿದ್ದಾರೆ, ತಕ್ಷಣ ಹೋಗಬೇಕಾಗತ್ತೆ, ಅದಕ್ಕೆ ಅವ್ರ ಮಾತು. ಅದರಿಂದ ಏನಾಯಿತು ನೋಡಿದರೆ ಅವರು ಬದುಕಿ ಬಿಟ್ಟರು, ಆಮೇಲೆ ಪುತ್ರ ಮಕ್ಕಳು ಆಗಿಬಿಟ್ರು, ಬದುಕಬೇಕು ಮಕ್ಕಳಾಗಬೇಕು ಎರಡೇ ಎರಡಿದ್ದು. ಆಗ ಅವ್ರು ಹೇಳ್ತಾರೆ ಎಲ್ಲ ಸತ್ಯ, ಆದರೆ ಆ ಮಗು ನಂಬಿಕೆ ಕೊಡಬೇಕು, ಹೇಳೋ ಮಾತು ಸತ್ಯನೇ, ಮಗು ನಂಬಿಕೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಅದರಿಂದ ಯತಿಗಳಾದವ್ರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಮುಂದೆ ಪೀಠ ಯಾರಿಗೆ ಕೊಡಬೇಕು, ಸಾಮಾನ್ಯ ಹಳೆ ಸ್ಕೂಟರ್ ಇಟ್ಕೊಂಡು ಯಾರಿಗೆ ಕೊಡೋಕ್ಕೆ ಯೋಚನೆ ಮಾಡ್ತಿರ್ತಾರೆ, ಒಡೆದ ಪದಾರ್ಥ ಯಾರಿಗೆ ಕೊಡೋಕ್ಕೆ ಯೋಚನೆ ಮಾಡ್ತಿರ್ತಾರೆ ಅಂಥದ್ದು. ಪೀಠ ಅಂತ ಹೇಳಿದರೆ ವಿದ್ಯಾ ಆಡಳಿತ ಎರಡು ಇರಬೇಕು, ಅದರೊಳಗೆ ಆಚಾರವನ್ನು ತೋರಿಸ್ಬೇಕು, ವಿಚಾರವನ್ನು ಹೇಳಬೇಕು, ಪೀಠಾಧೀಶರ ವೈಶಿಷ್ಟ್ಯ ಅದು. ಅದಕ್ಕೆ ಹೈಲಿ ಕಾಂಪಿಟೆಂಟ್ ಆಗಿರಬೇಕು, ಅದಕ್ಕೆ ಯಾವಾಗಲೂ ಅಂಥವ್ರು ಸಿಕ್ಕಾಗಿ ಬಿಡೋದಿಲ್ಲ, ಅವರು ಮೊದಲಿಂದನೂ ಹುಡುಕಣ್ಣಿಟ್ಟಿರ್ತಾರೆ. ಇವರು ಎಷ್ಟು ಬಾಡಿದ್ರು ಅಂದರೆ ಹುಟ್ಟ ವ್ಯಕ್ತಿಯೇ ಅಂಥವ್ರು ಆಗಬೇಕು ಅಷ್ಟರ ಮಟ್ಟಿಗೆ. ಅದಕ್ಕೆ ಹಂಸ ಪುಂಗವ ಅಂತಕ್ಕಂಥ ಇರೋರನ್ನ ಆರಿಸಲಿಲ್ಲ ಅವರು, ಅಂಥ ವ್ಯಕ್ತಿಯೇ ಹುಟ್ಟಿ ಬರಬೇಕು ಅಂತ ಅನುಗ್ರಹ ಮಾಡಿಕೊಟ್ರು, ಅವ್ರು ಒಪ್ಪಿಕೊಂಡ್ರು. ಮುಂದೆ ಅದೇ ರೀತಿಯಲ್ಲಿ ಆಯಿತು, ತಾವರು ಮಾತು ನಡೆಸಿದರು, ಪಾಪ ಹುಟ್ಟಿದ ತಕ್ಷಣ ಕೊಟ್ಟರು. ಹುಟ್ಟಿದ ತಕ್ಷಣವೇ ಅವ್ರು ಎಷ್ಟು ವ್ಯವಸ್ಥೆ ಮಾಡಿದ್ರು ಅಂದರೆ ಅವ್ರಿಗೆ ವ್ಯಾಸರಾದ್ರ ಬಗ್ಗೆ ಪೂರ್ಣ ಜ್ಞಾನ ಹುಟ್ಟು ಬರ್ತಾರೆ, ಪೂರ್ಣ ಜ್ಞಾನ ಇತ್ತು. ಅದು ಭೂಸ್ಪರ್ಶನೇ ಆಗಬಾರ್ದು ಅಂಥೇಳಿ ಏನು ಮಾಡಿದರು ಅವರು, ಬನ್ನೂರು ಗ್ರಾಮದಲ್ಲಿ ಜನಿಸಿದರೂ ಭೂಸ್ಪರ್ಶ ಮುನ್ನವಿಲ್ಲದೆ. ವಿಜಯದಾಸ ಹೇಳಬೇಕಾದ್ರೆ ವ್ಯಾಸರಾಯರ ಸ್ಮರಿಸಿರು ಹೊತ್ತೊಂದು ಉದಯರಾಗ ಮಾಡಿದ್ದಾರೆ, ವ್ಯಾಸರಾಯರನ್ನ ಉದಯರಾಗದಲ್ಲಿ ಹೇಳೋಷ್ಟರ ಮಟ್ಟಿಗೆ ಅವ್ರನ್ನ ಗೌರವಿಸಬೇಕು ಅಂತ ವಿಜಯರಾಯರು. ನಾವು ಗಜೇಂದ್ರ ಮೋಕ್ಷ ಎಲ್ಲ ಹಾಗೆ ಹೇಳುತ್ತೇವೋ, ವ್ಯಾಸರಾಯರ ಮಹಿಮೆಯನ್ನು ಬೆಳಗ್ಗೆ ಹೇಳಿ ಅಂತ ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ವ್ಯಾಸರಾಜರ ಬಗ್ಗೆ ವಿಜಯದಾಸರು ಹಿರಿಮೆಯನ್ನು ಸಾರಿದ್ದಾರೆ. ಅವ್ರೇನು ಮಾಡಿದರು ಅದೆಲ್ಲ ವಾಚ್ ಮಾಡ್ತಾಯಿದ್ರು, ಅಷ್ಟು ಚಿನ್ನದ ಹರಿವಾಣ ಕಳಿಸಿಕೊಟ್ರು, ಅದರಲ್ಲೇ ಡೆರಿವೆ ಆಯಿತು. ಚಿನ್ನದ ಮೇಲೆ ಭೂಸ್ಪರ್ಶನೇ ಆಗಲಿಲ್ಲ, ಭೂಸ್ಪರ್ಶವಾಗಲಿಲ್ಲ ಅಂದರೆ ಭೂಮಿ ಸ್ಪರ್ಶವಾದ್ರೆ ಏನೇನು ದೋಷ ಬರಬೇಕು ಅದು ಯಾವುದು ಬರಲಿಲ್ಲ ಅಂತ ಅರ್ಥ. ಕರೆಂಟ್ ಸ್ಪರ್ಶ ಆಗಲಿಲ್ಲ ಅಂದರೆ ಪ್ರಾಣ ಉಳಿತು ಅಂತ ಅರ್ಥ ಆಗುತ್ತೋ ಇಲ್ಲ, ಕರೆಂಟ್ ಸ್ಪರ್ಶ ಅದು ಇನ್ಸುಲೇಷನ್ ಮಾಡಿಬಿಡ್ತಾರೆ. ಸ್ಪರ್ಶ ಏನು ಮಾಡಬೇಕು, ಇನ್ಸುಲೇಷನ್ ಇದು ಬಂಗಾರದ ಇನ್ಸುಲೇಷನ್ ಹಾಕಿದರು, ಏನಾಗಲೇ ಇಲ್ಲ. ಬಂಗಾರ ಹೈಯೆಸ್ಟ್, ಅದ್ರ ಮೇಲೆ ಇದ್ದಿದ್ದರಿಂದ ಉಳಿದೆಲ್ಲ ಏನಾಯ್ತು ಅವರಿಗೆ ಕ್ಷುಲ್ಲಕ ಅನಿಸ್ತು. ಬಂಗಾರ ಇರೋನ್ ಮುಂದೆ ಏನಾದ್ರು ಕೊಂಡಕ್ಕೆ ಹೋದರೆ ಅದಕ್ಕಿಂತ ಜಾಸ್ತಿ ಅನ್ನೋದೇನು ತೋರಿಸ್ತಾರಲ್ಲ ಹಾಗೆ. ಹೀಗಾಗಿ ಹಂಸ ಪುಂಗವ ಒಳ್ಳೆ ರೀತಿ ಇದು ಮಾಡಿದರು. ಅಲ್ಲಿಗೆ ಅವರು ತರಿಸ್ಕೊಂಡು ಹುಟ್ಟಿದಿರ್ಲಿಕ್ಕೆ ಅವರು ಸ್ನಾನ ಮಾಡಿಸಿದ್ರು. ಅಲ್ಲಿ ಅದಿತ್ತೆ ಕಣ್ಣು ಚನ್ನಪಟ್ಟಣದ ತಿಳಿಯಲ್ಲ ಅಬ್ಬೂರು, ಅಲ್ಲೇ ಪ್ರಸಂಗ ನಡೀತು. ಅಲ್ಲಿ ಒಂದು ಇದಕ್ಕೆ ಶ್ವೇತಶಿಲಾ ಅಂತ, ಶ್ವೇತಶಿಲಾಹರದ ಬಿಳಿ ಕಣ್ಣು ಮಡು ಅಂತ ಕರೆ, ಬಿಳಿ ಕಲ್ಲು ಮಡು ಅಂತ ಹೆಸರಂತೆ. ಅಲ್ಲಿ ಸ್ವತಃ ಅವರು ಅಭಿಷೇಕ ಮಾಡಿದರು, ಅಷ್ಟು ಪ್ರೀತಿ ಅವರ ಮೇಲೆ. ಅದಕ್ಕೆ ಗುರುರಾಜ ಅಂತ ಕರಿಬೇಕಾದ್ರೆ ಅಷ್ಟು ಭಕ್ತಿಯಿಂದ ಅವ್ರನ್ನ ಕೊಂಡಾಡ್ತಾರೆ, ಮಾಡಿ ಕಳಿಸ್ಕೊಡ್ತಾರೆ. 5 ವರ್ಷಕ್ಕೆ ಉಪನಯನ ಆಗಿಬಿಡತ್ತೆ, ಆಮೇಲೆ ವ್ಯತ್ಯಾಸವನ್ನು ಕೊಟ್ಬಿಡ್ತಾರೆ. ಅದೆಲ್ಲ ಟೈನ್ ಅಪ್ ಮಾಡಿದ್ದವರೇ. ಅದು ಹೇಳಿದ್ನಲ್ಲ ಈಗಲೇ, ಅದೀಗೆಲ್ಲ ಹೋಗಿಬಿಟ್ಟಿದೆ, ಈ ಯಾವುದು ಇಲ್ಲ. ಈಗ ಯಾವ್ಯಾವುದೋ ಹೋಗ್ತಾ ಇದೆ, ಇರೋದೆಲ್ಲ ಕಳ್ಕೊತಾ ಇದ್ದಾರೆ. ಸುಳ್ಳು ಆಗೋ ಸುಳ್ಳು ಅಂತ ಶುರು ಮಾಡ್ತಾರೆ, ಆಚಾರ ಗ್ರಂಥಗಳನ್ನ ಕಳೆದು ಬಿಟ್ಟರು, ಆಮೇಲೆ ಇದ್ದೆ ಸುಳ್ಳು ಸುಳ್ಳು ಕೊಟ್ಟು ಮಾಡಿದ್ರು ಶುರು ಮಾಡಿದರು. ಇದು ಸುಳ್ಳು ಸುಳ್ಳು ಅಂತ ಹೇಳಿ ಶುರು ಮಾಡೋದು, ಅದು ಗ್ರಂಥಗಳು ಇತಿಹಾಸಗಳು ರಕ್ಷಣೆ ಮಾಡ್ಕೊಡೋದ್ರೆ ಹಾಗೆ ಆಗುತ್ತೆ. ಆ ರೀತಿಯಾಗಿ ಉಪನಯನ ಆಯಿತು. ಆಮೇಲೆ ಅದು ದೊಡ್ಡ ದಾಖಲೆಗಳು, ಶ್ರೀಪಾದರಾಜರಿಗೆ, ವಾದಿರಾಜರಿಗೆ, ವ್ಯಾಸರಾಜರಿಗೆ, ರಘುತ್ತಮರಿಗೆ ಎಲ್ಲ 5 ವರ್ಷಕ್ಕೆ ಉಪನಯನ ಆಗಿತ್ತು. ಅಷ್ಟು ಬೇಗ ಅಂಥ ಉಪನಯನ ಭಾರಿ ಮುಹೂರ್ತ, ಭಾರಿ ನೋಡಬೇಕು ಅದಕ್ಕೆ. ಈಗಿನ ಮಗು ಏನು ಗೊತ್ತಿರೋದಿಲ್ಲ ಆ ವಯಸ್ಸಿಗೆ ಸಮ, ಅದಕ್ಕೆ ಆ ವಯಸ್ಸು ಉಳಿದವ್ರಿಗೆ ಮಾಡಲಿಕ್ಕೆ ಹೋಗಬೇಕಾಗಿಲ್ಲ, ಉಳಿದವ್ರಿಗೆ 8 ಸರಿ ದಾಟಬಾರ್ದಲ್ಲ ಅಷ್ಟೇ. ಇನ್ನೂ ಇನ್ನೂ ಕಾಯ್ತಾ ಇದ್ರು ಬರೋದೆಲ್ಲ ಬುದ್ಧಿ, ಆದರೆ ನಿಂತು ಹೋಗ್ಬಿಡುತ್ತೆ. 5 ಎಕ್ಸೆಪ್ಷನಲ್ ಕೇಸಸ್ ಇವೆಲ್ಲ, 5ಕ್ಕಾಯಿತು. ಆಮೇಲೆ ಅವರೇ ಪಾಠ ಹೇಳಿಕೊಟ್ರು, ಒಂದು ಹಂತದವರೆಗೂ ಬಂತು. ಅದಕ್ಕೆ ಗುರುರಾಜ ಅಂತ ಕರೆದು ಪಾಠ ಹೇಳಿಕೊಟ್ರು, ಗುರುರಾಜ ಹೇಳ್ಕೊಡ್ದವರು ಗುರುರಾಜ ಆಗೋದಿಲ್ಲ, ಹೇಳಿಕೊಟ್ರು ಅವರು. ಇನ್ನು ಉದ್ಗ್ರಂಥಗಳ ಪಾಠ ಆಗಿದ್ದಿಲ್ಲ ಅಷ್ಟೇ ಹೊರತು ನಡೀತು. ಇಷ್ಟೆಲ್ಲ ತಯಾರು ಮಾಡಿಕೊಟ್ಟಿದ್ದರಿಂದ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತ ಮಮ ಮಾನಸೆ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅವರಿರಲಿ ಅಂತ ಹೇಳ್ತಾ, ಅವರು ದೊಡ್ಡ ದೊಡ್ಡ ಗ್ರಂಥ ಬರಿಬೇಕಾದ್ರೆ ಅವ್ರು ಸ್ಮರಣೆ ಮಾಡ್ತಾರೆ. ಬ್ರಹ್ಮಣ್ಯ ತೀರ್ಥರ ಶಿಷ್ಯ ಅಂದರೆ ಭಾಳ ಹೆಮ್ಮೆಯಿಂದ ಹೇಳ್ಕೋತಾರೆ. ಸೊ ಬ್ರಹ್ಮಣ್ಯ ತೀರ್ಥರ ಉಪಯೋಗ ಅನ್ನೋದೇನಲ್ಲ, ಬರೀ ಯಾವುದೋ ಒಂಥರ ಕ್ಯಾಶುವಲ್ ಆಗಿದ್ದಲ್ಲ, ಟೋಟಲ್ ಅವ್ರ ಲೈಫ್ನಲ್ಲಿ ಪೂರ್ತಿ ಕವರ್ ಆಗಿರೋದ್ರಿಂದ ಅಷ್ಟು ಭಕ್ತಿಯಿಂದ ಹೇಳ್ತಾರೆ. ಇದು ಒಂದು. ಇನ್ನೊಂದು ಕಡೆ ಹೇಳಬೇಕಾದ್ರೆ ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯಚ ಸದಾ ವಿಷ್ಣು ಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಅಲ್ಲಿ ಕಮಲ ಅಂದರು, ಅಲ್ಲಿ ಹಂಸ ಪುಂಗವ, ಹಂಸ ಶ್ರೇಷ್ಠ ಅಂದರು, ಈಗ ಭಾಸ್ಕರ ಸೂರ್ಯ ಅಂತ ಕರೀತಾರೆ. ಸೂರ್ಯ ಹೇಗಿರ್ತಾನೆ, ಕತ್ಲೆ ಕಡಿತಾನೆ ಬೆಳಕು ಕೊಡ್ತಾನೆ. ಸಮುತ್ಸಾರ್ಯ ತಮಸ್ತೋಮಂ ಬ್ರಹ್ಮಣ್ಯ ತೀರ್ಥರು ಏನು ಮಾಡಿದರು, ಕತ್ತಲೆಯ ಗುಂಪನ್ನೇ ಸ್ತೋಮ ಅಂದರೆ ಜನಸ್ತೋಮ ಅಂತ ಇರಲ್ಲ ಗುಂಪು, ಕತ್ತಲೆಯ ಗುಂಪನ್ನೇ ನಾಶ ಮಾಡಿಬಿಟ್ರು. ಕತ್ತಲೆಯ ಗುಂಪು ಅಂದರೆ ಅಜ್ಞಾನ ಅಥವಾ ಅಜ್ಞಾನ ಬರ್ತಾ ದುಷ್ಟ ದುರ್ವಾದಿಗಳು, ಅವನ್ನೆಲ್ಲ ಸೋಲಿಸಿದರು. ಬರೀ ಉತ್ಸಾರ್ಯ ಅಲ್ಲ, ಸಮುತ್ಸಾರ್ಯ ಸಮ್ಯಕ್ ಉತ್ಸಾರ್ಯ, ಸಂಬಂಧಕ್ಕೆ ಅಕಯಪರವಿ ಸಂಭೂಮ ಸಂಬಂಧ ವಿಷ್ಣು ಅಂತ ಅರ್ಥ. ಪರಮಾನುಗ್ರಹ, ಭಗವಂತನ ಪರಮಾನುಗ್ರಹದಿಂದ ದುರ್ವಾದಿಗಳನ್ನು ಅಜ್ಞಾನವನ್ನು ದೂರ ಓಡಿಸಿದರು. ಆಮೇಲೆ ಸನ್ಮಾರ್ಗಂ ಸಂಪ್ರಕಾಶ್ಯಚ, ದೀಪ ಇಟ್ಕೊಂಡು ಎಲ್ಲ ನೋಡಿದರೆ ದೀಪ ಯಾತಕ್ಕೆ ಬೇಕೋ, ದಾರಿ ಕಾಣಲಿಕ್ಕೆ. ಸನ್ಮಾರ್ಗಂ ಸಂಪ್ರಕಾಶ್ಯ, ಸನ್ಮಾರ್ಗವನ್ನು ಬೆಳಕಿಗೆ ತಂದರು. ಕತ್ಲೆ ಹೋದರೆ ಏನಾಗುತ್ತೆ? ಬೆಳಕು ಬರುತ್ತೆ. ಬೆಳಕು ಬಂದರೆ ಏನಾಗುತ್ತೆ? ಒಳ್ಳೆ ದಾರಿ ಕಾಣುತ್ತೆ. ಅದು ಸನ್ಮಾರ್ಗಂ ಸಂಪ್ರಕಾಶ್ಯಚ, ಸನ್ಮಾರ್ಗವನ್ನು ಸಮ್ಯಕ್ ಪ್ರಕಾಶ್ಯ, ಅಲ್ಲೂ ಸಂಬಂಧಿಟ್ಟಿದ್ದಾರೆ. ದೇವರ ವಿಷ್ಣು ಮಹಾತ್ಮೆಯನ್ನು ತಿಳಿಸಿಕೊಟ್ಟು ವಿಷ್ಣು ಸರ್ವೋತ್ತಮತ್ವಂತೋ ಸರ್ವದಾ ಪ್ರತಿಪಾದ ಎಂಬುದನ್ನು ತೋರಿಸಿಕೊಟ್ಟಿದ್ದರಿಂದ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಎರಡಾಯಿತು. ಚ ಇದು ದುಷ್ಟರ ನಿರಾಸ, ದುರ್ಮತ ಖಂಡನ, ಇದು ಸನ್ಮತ ಸ್ಥಾಪನ. ಅದರಲ್ಲೂ ಪ್ರಾಧಾನ್ಯ ಯಾವುದು ಕೊಟ್ಟು? ದುರ್ಮತ ಖಂಡನೆಗೆ, ಆಮೇಲೆ ಸನ್ಮತ ಸ್ಥಾಪನೆಗೆ. ಯಾವಾಗಲೂ ಕೂಡ ಅನಿಷ್ಟ ನಿವೃತ್ತಿ, ಆಮೇಲೆ ಇಷ್ಟಪ್ರಾಪ್ತಿ. ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ. ಫಸ್ಟ್ ಯಾವುದಾಗಬೇಕು ನಮಗೆ? ಅನಿಷ್ಟ ನಿವೃತ್ತಿ ಆಗಬೇಕು, ಆಮೇಲೆ ಇಷ್ಟಪ್ರಾಪ್ತಿ ಆಗಬೇಕು. ಅದು ಫಸ್ಟ್ ಅದನ್ನು ಹೇಳಿ, ಆಮೇಲೆ ಇದನ್ನು ಹೇಳಿದ್ರು. ಸಂಸಾರ್ಯ ತಮಸ್ತೋಪಂ ಸನ್ಮಾರ್ಗಂ ಸಂಪ್ರಕಾಶ್ಯಚ. ಸನ್ಮಾರ್ಗ ಅಂದರೆ ಯಾವುದು? ಅಲ್ಲೇ ಉತ್ತರ, ಸದಿತಿ ಪ್ರಾಣ, ಸದಿತಿ ಬ್ರಹ್ಮ. ಸೊ ವೇದವ್ಯಾಸರ ಶ್ರೀಮದ್ ಆಚಾರ್ಯರ ಹಾದಿಯನ್ನು ತೋರಿಸಿಕೊಟ್ರು. ಸನ್ಮಾರ್ಗಂ ಮರುತಮತ ಮಧ್ವ ಸಿದ್ಧಾಂತವನ್ನು ಜಗತ್ತಿಗೆ ತಿಳಿಸಿಕೊಟ್ರು. ಸದಾ ವಿಷ್ಣು ಪದಾಸಕ್ತಂ, ಸದಾ ದೇವರ ಪದದಲ್ಲೇ ಆಸಕ್ತರಾಗಿಬಿಟ್ಟಿದ್ದಾರೆ. ಸದಾ ದೇವರ ಪದದಲ್ಲಿ ಆಸಕ್ತರಾಗಿದ್ದಾರೆ. ಅದು ವಿಷ್ಣು ಪದ ಅನ್ನೋದಕ್ಕೆ ಇನ್ನೊಂದು ಅರ್ಥ ಆಕಾಶ ಅಂತ ಅರ್ಥ. ಸೂರ್ಯ ಇಲ್ಲಾದ್ರೂ ಇದಕ್ಕಿಂತ ಕೆಳ ಬಂದುಬಿಡ್ತಾನ? ಸೂರ್ಯ ಎಲ್ಲಿರ್ತಾನೆ? ಯಾವಾಗಲೂ ಆಕಾಶದಲ್ಲೇ ಇರ್ತಾನೆ. ಬ್ರಹ್ಮಣ್ಯ ತೀರ್ಥರು ಯಾವಾಗಲೂ ಯಾವಾಗಿದ್ದರು? ವಿಷ್ಣು ಪದದಲ್ಲಿ ಆಸಕ್ತರಾಗಿದ್ದರೆ ಹೊರತು ಯಾವುದಕ್ಕೂ ಏನು ಮಾಡಲಿಲ್ಲ ಅವರು, ಅದನ್ನು ಬಿಟ್ಟು ಬೇರೆ ಕಡೆ ಬರಲಿಲ್ಲ. ತದಲಂಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶ ಪದೇ, ವಿಷ್ಣು ಪದೇ, ದೇವರ ಪಾದದಲ್ಲೇ ಮನಸ್ಸು ಹಾಕಿದ್ದರು. ಅದು ಮೂರನೇ ಭಾಗ. ಆಮೇಲೆ ಅಂಥ ಬ್ರಹ್ಮಣ್ಯ ತೀರ್ಥರು ಯಾರವರು? ಭಾಸ್ಕರ, ಸೂರ್ಯ. ಸೂರ್ಯನಿಂದ ಕತ್ತಲು ಹೋಗುತ್ತೆ, ಸೂರ್ಯನಿಂದ ಮಾರ್ಗ ಬೆಳಕು ಬಂದು ಮಾರ್ಗ ಕಾಣುತ್ತೆ. ಸೂರ್ಯನಿಂದ ಸೂರ್ಯ ಇಲ್ಲಿರ್ತಾನೆ, ಅವನು ಅಲ್ಲಿರ್ತಾನೆ. ಎಲ್ಲ ಬ್ರಹ್ಮಣ್ಯ ತೀರ್ಥನ ಮ್ಯಾಚ್ ಆಯ್ತು ಇದಿಷ್ಟು ಕೂಡ. ಅಂಥ ಬ್ರಹ್ಮಣ್ಯ ಭಾಸ್ಕರಂ ಸೇವೆ, ಅಂಥ ಬ್ರಹ್ಮಣ್ಯ ಅಂತಕ್ಕಂಥ ಸೂರ್ಯನನ್ನು ನಾನು ಸೇವಿಸ್ತೇನೆ ಅಂತ ಹೇಳ್ತಾ ಬ್ರಹ್ಮಣ್ಯ ತೀರ್ಥರ ವೈಶಿಷ್ಟ್ಯವನ್ನು ಒಳ್ಳೆ ಕಾವ್ಯಮಯವಾಗಿ ತಿಳಿಸಿದರು. ಇನ್ನು ಸಂಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ, ಆ ವಾದಿ ನಿಗ್ರಹ ಮಾಡಿದ್ದರಿಂದ ಗೊತ್ತಾಗುತ್ತೆ. ವ್ಯಾಸರಾಜರೇ ಹೇಳಿದ ಮೇಲೆ ಅದು ಇವತ್ತು ದಾಖಲೆ ಇಲ್ಲ ಅಂದರೆ ಕಳ್ಕೊಂಡು ಇಲ್ಲ ಅಲ್ಲ, ಕಳ್ಕೊಂಡಿದ್ದೇವೆ ಅಂತ ಅರ್ಥ ಅಷ್ಟೇ. ಸಂಸಾರ್ಯ ತಮಸ್ತೋಮಂ, ತಮಸ್ತೋಮ ಅನ್ನೋದಕ್ಕೆ ಇದು ಆಗಿನ ಕಾಲಕ್ಕೆ ಬದರಿಯಾತ್ರೆ ಮಾಡಿದ ದಾಖಲೆಗಳಲ್ಲಿ ಬ್ರಹ್ಮಣ್ಯ ತೀರ್ಥದ ಒಬ್ಬರದು. ಆ ಕಾಲಕ್ಕೆ ಬದರಿಯಾತ್ರೆ ಸುಲಭ ಇರು, ತುಂಬ ಕಷ್ಟದ ಕಾಲ ಆಗಿನ ಕಾಲಕ್ಕೆ. ಆ ಕಾಲದಲ್ಲಿ ಬದರಿಯಾತ್ರೆ ಮಾಡಿದವರು ಬ್ರಹ್ಮಣ್ಯ ತೀರ್ಥರು. ಜೊತೆಗೆ ಸನ್ಮಾರ್ಗ ಅಂತ ಹೇಳಿದಾಗ ಅದರ ಶಿಕಾರಿಪುರದಲ್ಲ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಾಣದೇವರ ಪ್ರತಿಷ್ಠಾಪನೆ ಅವರಿಂದ ಆಯಿತು ಅಂತ ಹೇಳ್ತಾರೆ. ಎಲ್ಲಿ ಅದು? ಸಾತ್ಯನಹಳ್ಳಿಯಲ್ಲಿ, ಶಾಂತೇಶ. ಎಲ್ಲಿ? ಸಾತ್ಯನಹಳ್ಳಿ, ಸಾತ್ಯನಹಳ್ಳಿಯಲ್ಲಿ ಶಾಂತೇಶ ಪ್ರತಿಷ್ಠಾಪನೆ ಬ್ರಹ್ಮಣ್ಯ ತೀರ್ಥರು ಅಂತ ಹೇಳ್ತಾರೆ. ಅದಕ್ಕೆ ಸನ್ಮಾರ್ಗಂ ಸಂಪ್ರಕಾಶ್ಯ ಜ, ಅವರು ಆರಾಧನೆ ಮಾಡೋದಕ್ಕೆ ಎಲ್ಲ ಜಾತಿ ಜನ ಬರ್ತಾರೆ. ಅಷ್ಟು ಜನಕ್ಕೆ ಪ್ರಾಯದೇವರ ಮಹಿಮೆ ಗೊತ್ತಾಯ್ತಲ್ಲ. ಸೊ ಪ್ರಾಣದೇವರ ಬ್ರಹ್ಮಣ್ಯ ತೀರ್ಥ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರು, ಅದು ಕೂಡ ಅಲ್ಲಿ ಹಿಂಟ್ ಆಯ್ತು. ಅದರಿಂದ ಸನ್ಮಾರ್ಗ ಅವರ ಬಯೋಗ್ರಫಿ ಬರೋ ಹಾಗೆ ಸ್ತೋತ್ರ ಮಾಡಿದ್ದಾರೆ. ಸನ್ಮಾರ್ಗಂ ಸಂಪ್ರಕಾಶ್ಯ ಜ, ಸಣ್ಣ ಪ್ರದರ್ಶನ ಮಾಡಿದರು ಗ್ರಂಥಾದಿಗಳ ಮೂಲಕ, ಪಾಠ ಪ್ರವಚನದ ಮೂಲಕ ಆಚಾರ್ಯಶಾಸ್ತ್ರ, ಪ್ರತಿಷ್ಠಾಪನೆಯ ಮೂಲಕ ಆಚಾರ್ಯಶಾಸ್ತ್ರ ಎರಡೂ ಮಾಡಿದ್ದರಿಂದ ಸನ್ಮಾರ್ಗಂ ಸಂಪ್ರಕಾಶ್ಯ ಚ. ಆಮೇಲೆ ವಾಪಸ್ ಬರ್ತಾಯಿದ್ರು, ಬರ್ತಾ ಇದ್ದಾಗ ಅಲ್ಲಿ ಬದರಿಯಿಂದ ವಾಪಸ್ ಬರ್ತಾನೆ. ಇದು ನಡೆದ ಘಟನೆಗಳಿವೆ. ವಾಪಸ್ ಬರಬೇಕಾದ್ರೆ ಪ್ರತಿಷ್ಠಾಪನೆ ಮಾಡಿದರು. ವಿಜಯನಗರಕ್ಕೆ ಬಂದರು, ಹಂಪಿಗೆ. ಅಲ್ಲಿ ಮಳೆ ಇರಲಿಲ್ಲ, ತುಂಬ ದಿವಸ ಮಳೆ ಇರಲಿಲ್ಲ. ಆಗ ಇವು ಮಳೆ ಇಲ್ಲ, ಎಷ್ಟೋ ಕಡೆಗೆ ಮಳೆ ಇಲ್ಲದೇ ತುಂಬ ಒದ್ದಾಡ್ತಿರ್ತಾರೆ, ತುಂಬ ಆತಂಕ ಪಡ್ತಿದ್ದರು ಜನ. ನೋಡಿದರು ಅವರು, ಯಾರು ಕೇಳಬೇಕಾಗಿಲ್ಲ ಅವರಿಗೆ. ನೋಡಿದ ತಕ್ಷಣ ಒಂದು ಪರ್ಜನ್ಯ ಜಪ ಮಾಡಿಸಿಬಿಟ್ಟು ಹೊರಟುಬಿಟ್ರಲ್ಲಿ. ತಕ್ಷಣ ಜೋರಾಗಿ ಮಳೆ ಬಂತು. ಇವತ್ತಿಗೂ ಪರ್ಜನ್ಯ ಜಪ ಮಾಡಿದರೆ ಮಳೆ ಬರುತ್ತೆ ಅಂತಿತ್ತು. ಬರೀ ಜಪ, ಹೋಮ ಕೂಡ ಅಲ್ಲ, ಅಷ್ಟಕ್ಕೆ ಬಂದುಬಿಡುತ್ತೆ. ಇನ್ನು ಕಾರ್ಯರಿ ಯಾಗ ಮಾಡಿದ್ರೆ ಬರುತ್ತೆ, ಕಾರ್ಯರಿ ಆ ವೃಷ್ಟಿ ಕಾಮೋ ವಿಜೇತ ಹೇಗೆಲ್ಲ ಇದೆ ಮಾಡಿ. ಏನು ಮಾಡ್ತಾರೆ ಮೊದಲಕ್ಕೆ, ಯಾರು ಮಾಡ್ತಾರೆ ಅನ್ನೋದು ಭಾರಿ ಮುಖ್ಯ. ಲೆಟರ್ ಬರುತ್ತೆ, ಯಾರು ಸೈನ್ ಮಾಡಿದ್ದಾರೆ ಅಂದರೆ ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ತಕ್ಷಣ ಜೋರ ಮಳೆ ಬಂತು, ಖುಷಿಯಾಗೋಯ್ತು ರಾಜನಿಗೆ, ಖುಷಿಯಾಯಿತು ಯಾರಿಗೂ ಅಂದರೆ ರಾಜನಿಗೆ. ಇನ್ನು ವಿಜಯನಗರ ಆಗಿನ ಪೂರ್ತಿ ಬಂದಿದ್ದಲ್ಲ, ಚೆಷ್ಟಿದ್ರು ಒಂದು ಹಂತದಲ್ಲಿತ್ತು. ಇನ್ನು ವಿಜಯನ ಕೃಷ್ಣದೇವರಾಯರು ಬಂದಿರಲಿಲ್ಲ. ಏನು ಮಾಡಿದರು ಅವರು? ಭಾರಿ ಖುಷಿಯಿಂದ ಸನ್ಮಾನ ಮಾಡಬೇಕು ಅಂತ ರಾಜ ಸ್ವತಃ ಬಂದನಂತ ಅಲ್ಲಿಗೆ. ಅಷ್ಟೊತ್ತಿಗೆ ಬಂದು ಹೊರಟಾಗಿತ್ತು, ಬಂದೇ ಬಿಡ, ಇರಲೇ ಇಲ್ಲ ಅಷ್ಟೊತ್ತಿಗೆ. ಅವರು ಕುಡಿದು ಸನ್ಮಾನಕ್ಕೆ ಆಯ್ತಾ ಕೊಡ್ಬೋದಾಗಿತ್ತು, ಕೂಡಲಿಲ್ಲ, ಬಂದೇ ಬಿಟ್ರಿ ಕಡೆಗೆ. ರಾಜನ ಪರಮಾಶ್ಚರ್ಯ ಆಗೋಯ್ತು. ನಾವು ಕೊಡೋ ಗೌರವನ ಅವರು ಅಪೇಕ್ಷೆ ಪಡಲಿಲ್ಲ, ತಿರಸ್ಕಾರ ಮಾಡಿದ್ರಲ್ಲ, ಏನು ಮಾಡಿದರು? ಅಪೇಕ್ಷೆ ಪಡಲಿಲ್ಲ ಅಂಥೇಳಿ ಅವನು ಬರೆದಿಟ್ಟಂತ ಒಂದು ಕಡೆಗೆ ರಾಜ. ಈ ಬ್ರಹ್ಮಣ್ಯ ಉಪಕಾರ ಆಯಿತು ನಮಗೆ, ಅವ್ರಿಗೆ ಕಾಣಿಕೆ ಕಡಲಕ್ಕೆ ಹೋದರೆ ಅವರು ಸಿಗಲೇ ಇಲ್ಲ ಅಂತ ಅವರು ನೋಡಿ ಡೈರಿ ಬರೆದಿಟ್ಬಿಟ್ಟಂತ ಅಷ್ಟೇ, ಇನ್ನೇನಿಲ್ಲ. ಅವರು ಈ ಕಡೆ ಬಂದುಬಿಟ್ರು. ಅಷ್ಟೊತ್ತು ಈ ಪ್ರಸಂಗ ಎಲ್ಲ ನಡೀತು, ಮುಂದೆ ವ್ಯಾಸರಾಜರ ಅವತಾರ ಎಲ್ಲ ಮುಗೀತು. ಆಮೇಲೆ ವಿಷಯ ಗೊತ್ತಾಯ್ತಂತೆ ರಾಜನಿಗೆ, ಅನಂತ ಬಂದ ರಾಜನೇ ಗೊತ್ತಾಯ್ತು, ಆಗಿನ ಇನ್ನೊಬ್ಬ ರಾಜ ಬಂದಿದ್ದ ಅಷ್ಟೊತ್ತಿಗೆ ಕೃಷ್ಣದೇವರಾಜನ ಕಾಲ ಬಂತು ಹೆಚ್ಚು ಕಡಿಮೆ. ಆತೇನು ಮಾಡಿದಾಗ ನೋಡಿದೆ ಅದನ್ನು ಹಳೇದನ್ನು, ಹೇಗೋ ವ್ಯಾಸರಾಗಿರ್ತಾವೆ ದೊಡ್ಡ ಗುರುಗಳದ್ದು ಗೊತ್ತಾಗ್ಬಿಟ್ಟಿತ್ತು. ಅವರು ಗುರುಗಳು ಬ್ರಾಹ್ಮಣ ತೀರ್ಥರು, ಅವರಿಗೆ ಕೂಡ ಕಾಣಿಕೆ ಬಾಕಿ ಇತ್ತು ಅಂತೇಳಿ ಆತೇನು ಮಾಡಿದ ವ್ಯಾಸರಾಜರಿಗೆ ಅದನ್ನೆಲ್ಲ ವಿಜ್ಞಾಪನೆ ಮಾಡ್ಕೊಂಡು ಕೊಟ್ಬಿಟ್ಟ, ದೊಡ್ಡ ಜಾಗೀರು ಕೊಟ್ಟ. ವ್ಯಾಸರಾಜ ತಕ್ಷಣ ಏನು ಮಾಡಿದ್ರಂತೆ, 60 ಜನ ಇದ್ರಂತೆ ನೋಡಿದ್ರಂತೆ. ಆ ಕ್ಷಣಕ್ಕೇ ಈ ರಿಸೆಂಟ್ ಇಮಿಡಿಯೇಟ್ ಆ ಕಡೆಗೆ ಹೋದಾಗ ಲೆಕ್ಕ, ಅದು ಹೆಸರು ಕೂಡ ಕೊಟ್ಬಿಟ್ಟಿದ್ದಾರೆ ಶಾಸ್ತ್ರದೊಳಗೆ. 8 ಜನದ ಹೆಸರು ಕೂಡ ಇದೆ, 60 ಜನದ ಹೆಸರು ಕೂಡ ಇದೆ ಆಗಿನ ಕಾಲದ ವಿದ್ವಾಂಸರು. ಕೊಟ್ಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಅದೇ ಬ್ರಹ್ಮಣ್ಯಪುರ ಅಂತ ಹೆಸರಾಯಿತು. ಆ ಹೆಸರಿಗೆ ಅದು ಏನಂತ ಹೆಸರು ಇಟ್ಟಿರೋದಕ್ಕೆ ಇವತ್ತಿಗೂ ಬ್ರಹ್ಮಣ್ಯಪುರ ಅಂತಲೇ ಕರೆಯೋದು. ವ್ಯಾಸರಾಜರು ಕಟ್ಟಿಸಿದ ಊರದು ಬ್ರಹ್ಮಣ್ಯಪುರ. ಅದರಿಂದ ದೊಡ್ಡ ಕೆರೆ ಗಿರೆ ಎಲ್ಲ ಕಟ್ಟಿಸಿ ಅವ್ರು ಮಾಡಿದ ಮೇಲೆ ಎಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದರು. ಅಲ್ಲಿ ಕೂಡ ಬ್ರಹ್ಮಣ್ಯತೀರ್ಥ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರಿದ್ದಾರೆ. ವ್ಯಚಿತ್ರಯ ಪ್ರತಿಷ್ಠಿತ ಅಂತ ಕರೀತಾರೆ ಬ್ರಹ್ಮಣ್ಯತೀರ್ಥರು, ಶ್ರೀಪಾದರಾಜರು ಮತ್ತು 3 ಜನ ಸೇರಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಪ್ರಸಿದ್ಧ. ಒಂದೇ ಶಿಲೆಯೊಳಗೆ, ಏಕಶಿಲಾದೊಳಗೆ ಪ್ರಾಣದೇವರು, ಮೇಲೆ ರಾಮ ಲಕ್ಷ್ಮಣ ಸೀತ, ಅಷ್ಟು ಇದು ವಿಶೇಷ. ಮೇಲೆ ಪ್ರತ್ಯೇಕ ಇಡೋದಲ್ಲ, ಒಂದೇ ಇದರೊಳಗೇ ಇದರಲ್ಲಿ ಮಾಡಿಸಿ ಮಾಡಿದ್ದಾರೆ. ಅದೊಂದು ಸ್ಪೆಷಲ್ ಕಷ್ಟ ಮಾಡ್ತಾರೆ. ಅದಕ್ಕೆ ಸನ್ಮಾರ್ಗಂ ಸಂಪ್ರ, ಇಲ್ಲೂ ಕೂಡ ಸನ್ಮಾರ್ಗಂ ಸಂಪ್ರಕಾಶ್ಯ ಚ. ಇದರಿಂದ ಜನಕ್ಕೆ ಆ ಮಳೆ ಬೆಳೆ ಬಂದಿದ್ದರಿಂದ ಕೊಟ್ಟವ್ರು ಬ್ರಹ್ಮಣ್ಯತೀರ್ಥ ಗೊತ್ತಾಗಿದ್ದರಿಂದ, ಅವರು ವೈಷ್ಣವರು ಅಂತೂ ಗೊತ್ತಾಗಿದ್ದರಿಂದ, ಅವರೆಲ್ಲ ವಾಯುದೇವರ ಭಕ್ತಿ ಬಂತು ಅವರಿಗೆ, ಮಧ್ಯಮ ಶ್ರದ್ಧೆ ಬಂತು. ಅದು ಸನ್ಮಾರ್ಗವನ್ನು ಅವ್ರು ಹೊಂದಿದಾಗಾಯ್ತಲ್ಲ. ಈಗ ಸನ್ಮಾರ್ಗಂ ಸಂಪ್ರಕಾಶ್ಯ ಚ, ಇಷ್ಟಾದರೂ ಸದಾ ವಿಷ್ಣು ಪದಾಸಕ್ತಂ. ಅದಕ್ಕೆ ಅಲ್ಲಿ ನಿಂತ್ಕೊಳ್ಳಿಲ್ಲ, ಈ ಕಡೆ ಬಂದೇ ಬಿಟ್ಟರು. ವಿಷ್ಣು ಪದಾಸಕ್ತರಾದ್ರಿಂದ ಈ ಕಡೆ ಬಂದರು, ಬೇರೆ ಕಡೆ ಗಮನ ಇರಲಿಲ್ಲ ಅವರಿಗೆ ಅಂತ. ಬ್ರಹ್ಮಣ್ಯ ಭಾಸ್ಕರ ಅಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾರೆ. ಸಮುತ್ಸಾರ್ಯ ತಮಸ್ತೋಮಂ, ಈ ಸೂರ್ಯ ಏನು ಮಾಡೋದಿಲ್ಲ, ಕತ್ತೆಯಲಾಸಿ ಪೂರ್ತಿ ಕಳೆಯೋದಿಲ್ಲ, ಹಗಲಲ್ಲೇ ಗುಹೆಗೆಯಲ್ಲಿ ಕತ್ತಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮತ್ತು ರಾತ್ರಿ ಹೊತ್ತಲ್ಲಿ ಸೂರ್ಯನ ಪ್ರವೇಶನೇ ಇಲ್ಲ, ಅದಿಲ್ಲ. ಮತ್ತು ಅಪಿತ್ರಿಲೋಕ್ಯ ಬಹಿರುಲ್ಲ ಸ್ಥಿತಿ ಇದ್ದಾಗೆ ಒಂದು ಕಡೆ ಸೂರ್ಯ ಇನ್ನೊಂದು ಕಡೆ ಸೂರ್ಯ ಇರೋದಿಲ್ಲ. ಇವರು ಹಾಗಲ್ಲ, ತಮಸ್ತೋಮಂ ಅಂತ ಹೇಳಿದ್ದರಿಂದ ಒಳಗಿನ ಹೊರಗಿನ ಎಲ್ಲ ಕತ್ತಲೆ ಕಡದಿದ್ದರಿಂದ ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯಚ. ಈ ಸೂರ್ಯೋದಯವಾದಾಗ ಜನಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ, ಆಚಾರ ಹಿರಿಮೆ ಮೇಲೆ ಗೊತ್ತಾಗೋದಿಲ್ಲ. ಈಗ ನೆಲ ದಾರಿ ಕಾಣುತ್ತಷ್ಟೇ, ಅದು ಒಳ್ಳೆ ದಾರಿ ಆಗ್ಬೋದು, ಕೆಟ್ಟ ದಾರಿ ಆಗ್ಬೋದು. ಇವ್ರದ್ದು ಹಾಗಲ್ಲ, ಯಾವ ದಾರಿ ತೋರಿಸಿದ್ರು ಇವರು, ಒಳ್ಳೆ ದಾರಿನೇ ತೋರಿಸಿದರು. ಎರಡನೇ ಬೆಳಕು, ಮೂರನೇದೇನು, ಸೂರ್ಯ ಯಾವಾಗಲೂ ಏನಾಗೋದಿಲ್ಲ, ಪ್ರಳಯ ಕಾಲದಲ್ಲಿ ಇತ್ಯಾದಿ ಕಾಲದಲ್ಲಿ ಬಿಟ್ಟುಬಿಡ್ತಾನೆ, ಮತ್ತು ಗ್ರಹಣಾದಿ ಕಾಲದಲ್ಲಿ ಇದ್ದರೂ ಕೂಡ ಪ್ರಕಾಶ ನಮಗೆ ಕಾಣಿಸೋದಿಲ್ಲ. ಅದಕ್ಕೆ ಸದಾ ವಿಷ್ಣುಪದ ಆಸಕ್ತ, ಸದಾ ವಿಷ್ಣುಪದಲ್ಲಿ ಆಸಕ್ತರಾಗಿರೋದ್ರಿಂದ ಅವರು ಬ್ರಹ್ಮಣ್ಯ ಭಾಸ್ಕರ ಅಂದರೆ ಸೂರ್ಯನಂತಿದ್ದಾರೆ ಅಂತ ಒಂದರ್ಥ, ಸೂರ್ಯನನ್ನು ಮೀರಿಸಿದವರಾಗಿದ್ದಾರೆ ಒಡೆಯನ ದೃಷ್ಟಿಯಿಂದ ಇನ್ನೊಂದು ಅರ್ಥ. ಸಾಧನೆಯಲ್ಲಿ ಅತ ಅಲಂಕಾರಿಕವಾಗಿ ತಗೊಂಡಾಗ ಬ್ರಹ್ಮಣ್ಯ ತೀರ್ಥರು ಮಾಡಿದ ಕಾರ್ಯ ಸೂರ್ಯ ಮಾಡೋ ಕಾರ್ಯಕ್ಕಿಂತ ದೊಡ್ಡದು ಅಂತ ಅರ್ಥ. ಅದು ತಾತ್ಪರ್ಯ ಏನಂದರೆ, ಜ್ಞಾನ ಕಾರ್ಯ ಅನ್ನೋದು ಹೊರಗಿನ ಬೆಳಕು ಕೊಡೋದಕ್ಕಿಂತ ಒಳಗಿನ ಬೆಳಕು ಕೊಡೋದು ಭಾರಿ ದೊಡ್ಡದು. ಈ ದೃಷ್ಟಿಯಿಂದ ಒಳ್ಳೆಯ ಶ್ಲೋಕ, ಎರಡು ಶ್ಲೋಕದಲ್ಲಿ ವ್ಯಾಸರಾಜನೇ ಹೇಳಿದ್ದಾರೆ ಅದು ಬ್ರಹ್ಮಣ್ಯ ತೀರ್ಥರ ಮಹಿಮೆ ಅಂತ. ಬ್ರಹ್ಮಣ್ಯ ತೀರ್ಥರ ಮತ್ತೊಂದು ಗುಣ ಅಂತ ಹೇಳಿದರೆ, ಒಂದೊರಿಗೆ ಪಾಠ ಹೇಳಿದರು, ಆಮೇಲೆ ಅವರನ್ನು ಶ್ರೀಪಾದ್ರದ್ದು ಪಾಠಕ್ಕೆ ಕಳಿಸಿಕೊಟ್ರು. ಒಂದು ನಮ್ಮಲ್ಲಿ ಒಂದು ಮಾತಿದೆ, ಪಂಡಿತ ಪುತ್ರ ಅಂತ ಕರೆದ್ರೆ ತಾನು ಪಾಠ ಹೇಳಿದ ಟೈಮ್ ಇಲ್ಲ, ಇನ್ನೊಬ್ಬರ ಹತ್ರ ಕಳಿಸೋದಿಲ್ಲ, ಪರಿ ಏನಾಗ್ತಾನೆ ಅವನು ಹೈ ಕ್ಲಾಸ್ ದಡ್ಡನಾಗ್ತಾನೆ. ಪಂಡಿತ ಪುತ್ರ ಮುಂದೆ ಸೇರಿಸ್ಕೋಬೇಕು, ಶುಂಠ ಶುದ್ಧ ಶುಂಠ ಅಂತ ಅರ್ಥ, ಭಾರಿ ದಡ್ಡ ಇರ್ತಾನೆ ಅಂತೆ. ಪಂಡಿತ ತೀರ್ಥ ಆಗಲ್ಲ, ತಾವು ಹೇಳಿಕೊಟ್ರು, ಪ್ರತಿಪಾದ ಕಳಿಸಿಯೂ ಕೊಟ್ರು, ಕರಿಷೆ ಕಾರಯಿಷ್ಯ ಅಂತ ಹೇಳಿಸಿ ಹೇಳಿದರು. ಹೇಳಿಸಿದ್ರು ಕೂಡ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಸಿಕ್ಕಿಲ್ಲ ಪುಸ್ತಕ, ಒಂದು ಉಲ್ಲೇಖ ತತ್ವ ಪ್ರಕಾಶಿಕಕ್ಕೆ ಟಿಪ್ಪಣಿ ಬರೆದಿದ್ದರು ಅಂತ ಅಲ್ಲಿ ಉಲ್ಲೇಖ ಸಿಗುತ್ತೆ. ಅದು ಸಿಕ್ಕಿಲ್ಲ ಈ ಪುಸ್ತಕ, ಅದು ಸಿಕ್ಕಿರಲೇಬೇಕು. ಯಾಕಂದರೆ ಅದು ಅವರ ವ್ಯಾಸರಾದ್ರ ಕಾಲ ಅವರು ಗುರುಗಳಾದ್ದರಿಂದ ತತ್ವ ಪ್ರಕಾಶಿಕಕ್ಕೆ ತಾತ್ಪರ್ಯಕ್ಕೆ ಟಿಪ್ಪಣಿ ಅದು. ಸೊ ಗುರುಗಳ ಅನುಗ್ರಹದಿಂದ ಅದು ಬರೀಲಿಕ್ಕೂ ಸಾಧ್ಯವಾಯಿತು ಅಂತ ವ್ಯಾಸರಾಜ ಸ್ಪಷ್ಟ ಸೂಚನೆ ಕೂಡ ಹೋದರು. ಆಮೇಲೆ ಅವ್ರು ಇದಕ್ಕೆ ಹೋದರು, ಅವರು ಇಲ್ಲಿಗೆ ಮುಳುಬಾಗಿಲಿಗೆ ಹೋದರು, ಮಧ್ಯೆ ಕಂಚಿಗೆ ಹೋಗಿ ವಾದ್ಯಗಳನ್ನು ಗೆದ್ದು ಮುಳುಬಾಗಿಲಿಗೆ ಹೋಗಿ 12 ಇತ್ತು. ಅಲ್ಲಿ ವಿಶೇಷ ರೀತಿಯ ಅಧ್ಯಯನ ಅಂದರೆ ಪಂಡಿತರಾಗಿ ಅಲ್ಲಿಗೆ ಹೋಗಿ ಇನ್ನೂ ದೊಡ್ಡ ಪಂಡಿತರಾದರು, ಬಿ ಎ ಎಜುಕೇಷನ್ನು, ಎಮ್ ಎ ಇನ್ನೂ ದೊಡ್ಡ ಎಜುಕೇಷನ್, ಹಾಗೆ ವಿಶೇಷ ಅಧ್ಯಯನ ಮಾಡಿ ಬಂತು. ಆಮೇಲೆ ಪೀಠ ಸ್ವೀಕಾರ ಮಾಡಿದರು. ಆ ಗ್ಯಾಪಲ್ಲಿ ಅಷ್ಟೆಲ್ಲ ಸಂಚಾರ ಮಾಡಿದರು. ಇದರ ಶ್ರೀಪಾದರ ಬ್ರಹ್ಮಣ್ಯ ತೀರ್ಥರಿಗೂ ಶ್ರೀಪಾದರಾದರಿಗೂ ಸಂಬಂಧಿಗಳವರು, ಅಕ್ಕ ತಂಗಿಯರ ಮಕ್ಕಳು ಅಂತಲೇ ಹೇಳ್ತಾರೆ. ಆ ಸಂಬಂಧಕ್ಕೆ ದೊಡ್ಡ ಸಂಬಂಧ, ಜ್ಞಾನ ಸಂಬಂಧ ಇತ್ತು, ಆಚಾರ ಸಿದ್ಧಾಂತ ಸಂಬಂಧ ಇತ್ತು. ಅದರಿಂದ ವ್ಯಾಸರಾದರ ದೊಡ್ಡ ಜ್ಞಾನಿಗಳು ಬಂದರು, ಅಸಾಮಾನ್ಯ ಜ್ಞಾನಿಗಳು ಬಂದರು. ಜೈತೀರ್ಥರಾದ ಮೇಲೆ ದೊಡ್ಡ ಹೆಸರು ಅಂದರೆ ವ್ಯಾಸರಾಜರದೇ, ಶ್ರೀಮದ್ ಆಚಾರ್ಯರು, ಜೈತೀರ್ಥರು, ವ್ಯಾಸರಾಜ. ಅವರು ಬರೆದ ತಾತ್ಪರ್ಯ ಚಂದ್ರಿಕಾ, ನ್ಯಾಯಮೃತಾದಿಗಳೆಲ್ಲ ಗ್ರಂಥ ರಚನೆ ಬಗ್ಗೆ ಹೊಸ ಒಂದು ಇದು. ಜೈತೀರ್ಥದ್ದು ಟೀಕಾ ಗ್ರಂಥಗಳಿಗೆ ಯುನಿಕ್ ಅವರು, ಜೈತೀರ್ಥರ ಟೀಕಾ ಗ್ರಂಥಗಳು ಜೈತೀರ್ಥ ಟೀಕಾ ಗ್ರಂಥಗಳೇ, ಆ ರೀತಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅನಂತರ ನ್ಯಾಯಾಮೃತ ಇತ್ಯಾದಿ ಬರೆದ್ರಲ್ಲ, ಅವರು ವಾದಗ್ರಂಥಗಳು ಅಂತ ಕರೀತಾರೆ. ವಾದಗ್ರಂಥಗಳಿಗೆ ಪೂರ್ತಿ ಎಕ್ಸ್ಟ್ರಾಡಿನರಿ ಕೊಟ್ಟಿದ್ದು ವ್ಯಾಸರಾಜನೇ. ಆಚಾರ್ಯರ ಖಂಡನ ತ್ರಯ ತತ್ವ ನಿರ್ಣಯಾದಿಗಳು ಬಂದು ತೈತೀರ್ಥರ ವಾದಾವಳಿ ಒಂದು ಪ್ರಮಾಣ ಪದ್ಧತಿ. ಪ್ರಮಾಣ ಪದ್ಧತಿ ಎಕ್ಸ್ಪ್ಯಾನ್ಷನ್ನೇ ತರ್ಕತಾಂಡವ, ವಾದಾವಳಿ ಎಕ್ಸ್ಪ್ಯಾನ್ಷನ್ನೇ ನ್ಯಾಯಾಮೃತ, ತತ್ವಪ್ರಾಯದ ಎಕ್ಸ್ಪ್ಯಾನ್ಷನ್ನೇ ತಾತ್ಪರ್ಯ ಚಂದ್ರಿಕ. ಸೊ ಮೂರು ಟೀಕಾರ ಗ್ರಂಥಗಳನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗಾಯಿತು. ಅದು ಟೀಕಾರಾಯರ ಮಹಿಮೆಯನ್ನು ವಿಶೇಷ ತಿಳಿಸಿದ್ದು ಕೂಡ ವ್ಯಾಸರಾಜರೇ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ ಗುರುಹಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಕ್. ಹೀಗೆ ರಮಣ್ಯತೀರ್ಥರ ಶಿಷ್ಯರಾಗಿ ವ್ಯಾಸರಾಜರು ಮಾಡಿದ ಕೆಲಸ ಭಾರಿ ದೊಡ್ಡದು. ಅಂಥವರನ್ನು ಅವರು ಪರಂಪರೆಯಲ್ಲಿ ಅವರ ಸ್ಥಾನ ಎಷ್ಟು ದೊಡ್ಡದು, ಮತ್ತು ಸ್ತೋತ್ರ ಮಾಡ್ತಾನೋ ಅವ್ರ ಸ್ಥಾನ ತೋರಿಸ್ತಾ ವ್ಯಾಸರಾಜರ ಇಡೀ ಜೀವನದಲ್ಲಿ ಬ್ರಹ್ಮಣ್ಯತೀರ್ಥರ ಅನುಗ್ರಹ ಎದ್ದು ಕಾಣ್ತಾ ಇತ್ತು. ಅಂಥ ಬ್ರಹ್ಮಣ್ಯತೀರ್ಥರ ಬ್ರಹ್ಮಣ್ಯತೀರ್ಥರಿಗೆ ಸಾಕ್ಷಾತ್ ಗುರುಗಳಾದ್ದರಿಂದ ಅಬ್ಬೂರಿಗೂ ಅವರಿಗೂ ವ್ಯಾಸರಾಜರು ಒಬ್ಬರಿಗೆ ಎಷ್ಟು ಬಂದಿರು. ಚನ್ನಪಟ್ಟಣ ಇದೆ ಮುಂದೆ ಹತ್ತಿರದ ಚನ್ನಪಟ್ಟಣ, ಅಲ್ಲಿ ವ್ಯಾಸರಾಜ ಮಠ ಇದೆ, ಅದು ಪುರಂದರಾಸರು ಕಟ್ಟಿಸಿಕೊಂಡಿದ್ದು ಅಂತ ಹೇಳ್ತಾರೆ ಇಡೀ ಮಠ. ಅದರಲ್ಲೂ ಕೂಡ ಪೂಜಾ ಮಂಟಪ ಅಂದು ಒಂದು ಪೂಜಾಗೃಹ ಇದೆ, ಆ ದೊಡ್ಡ ಮಠದಲ್ಲಿ ಪೂಜಾಗೃಹ ಇದೆ. ಅದಿಷ್ಟು ಪುರಂದರದಾಸರು ಸ್ಪೆಷಲ್ ತಮ್ಮ ಇದರಿಂದ ಮಾಡಿಸಿಕೊಟ್ಟರು ವ್ಯಾಸರಾಜರಿಗೆ. ಅಂಥ ಪವಿತ್ರವಾದ ಸ್ಥಳ ಅದು. ಬರ್ತಾ ಬರ್ತಾ ಮುಂದೆ ಮುಚ್ಚೋ ಬಿಡುತ್ತೆ, ಅವೆಲ್ಲ ಈಗಿನ ಕಾಲಕ್ಕೆಲ್ಲ ಉಳ್ಕೊಂಡಿರುತ್ತೆ, ಹಾಗೆ ಹೋಗೇ ಬಿಡುತ್ತೆ. ಅದು ವ್ಯಾಸರಾಜರ ಅಷ್ಟೆಲ್ಲ ಸಾಧನೆಗೆ ಕೊನೆಗೆ ಹೆಡ್ ಕ್ವಾರ್ಟರ್ಸ್ ಆಗಿದ್ದು ಕೂಡ ಏನದು ಚನ್ನಪಟ್ಟಣ ಹತ್ರ ಮಳೂರು ಇರೋದು. ಅಲ್ಲೇ ಅಪ್ರಮೇಯ ಅಪ್ರಮೇಯ ಸ್ತೋತ್ರ ಮಾಡ್ತಾರೆ, ರಕತಾಂಡವ ಗ್ರಂಥ ಬರೆದಿದ್ದು ಆ ಜಾಗದಲ್ಲಿ ಅಂತ ಹೇಳ್ತಾರೆ. ಸೊ ಮೊದಲು ಕೊನೆಗೆ ಎಲ್ಲ ಅರ್ಥದಲ್ಲೂ ಕೂಡ ಬ್ರಹ್ಮಣ್ಯತೀರ್ಥರಿಗೆ ಬಹಳಷ್ಟು ಪ್ರಿಯರಾಗಿದ್ದವರು. ಅದೆಲ್ಲ ಬ್ರಹ್ಮಣ್ಯತೀರ್ಥರ ವಿಶೇಷ ಸಾಧನೆಯಾಗಿದ್ದರಿಂದ ವ್ಯಾಸರಾಜರ ಒಂದು ಎಷ್ಟು ಹಿರಿಮೆ ನಾವು ಕೊಂಡಾಡ್ತೇವೋ ಅಷ್ಟು ಹಿರಿಮೆಯ ಹಿನ್ನೆಲೆಯಲ್ಲಿ ಬ್ರಹ್ಮಣ್ಯತೀರ್ಥರನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಅವರೇ ಸ್ಮರಣೆ ಮಾಡಿ ತೋರಿಸಿರೋದ್ರಿಂದ ಅಂಥ ಬ್ರಹ್ಮಣ್ಯತೀರ್ಥರ ಆರಾಧನೆ ಅದು ಇವತ್ತು ಅಂದರೆ ನಾಳೆ ದ್ವಾತ್ಸ್ಯ ಆಚರಣೆ. ಬ್ರಹ್ಮಣ್ಯತೀರ್ಥರದ ಮಹಾನುಭಾವರು ನಮ್ಮ ಎಲ್ಲ ಮಠಕ್ಕೂ ಬೇಕಾದವರು, ಎಲ್ಲ ಮಠಗಳಿಗೂ ಕೂಡ ಹಿಂದಿನ ಕಾಲದೆಲ್ಲ ಅಂಥ ವ್ಯಕ್ತಿಗಳೇ ಜಾಸ್ತಿ ಇದ್ದಿದ್ದು, ಮಠಾತೀತವಾಗಿ ಪೂಜ್ಯರಾಗ್ತಾ ಇದ್ದರು. ವ್ಯಾಸರಾಜರು ಯಾವ ಮಠ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ, ಅಷ್ಟು ಅವರು ವ್ಯಾಸರಾಜ ಮಠ ಅಂತ ಹೆಸರಿಲ್ಲದೆ ಹೋಗಿದ್ದರೆ ಅವ್ರು ವ್ಯಾಸರಾಜ ಮಠದವರು ಅಂತ ಹೇಳೋಕ್ಕೆ ಬರೋದಿಲ್ಲ. ಇಡೀ ಮತ್ವ ಸಿದ್ಧಾಂತದ ಜೈತೀರ್ಥರ ಬಗ್ಗೆ ಅವ್ರ ಬಗ್ಗೆ ಮಠಾತೀತವಾಗಿ ನೋಡಬೇಕು ಅಂಥ ಮಹಾನುಭಾವರು ಬ್ರಹ್ಮಣ್ಯತೀರ್ಥರು. ಅವರ ಆರಾಧನೆ ಪ್ರತಿ ಸತ್ಯ ಸಾಮಾನ್ಯವಾಗಿ ಸಾಯಂಕಾಲನೋ ಬೆಳಗ್ಗೆನೋ ಸ್ವಲ್ಪ ಅವ್ರ ಸ್ಮರಣೆ ಆಗೇ ಆಗುತ್ತೆ. ಭಾಳ ಹಿಂದೆ ಅವ್ರ ಬಗ್ಗೆ ಪುಸ್ತಕನೂ ಆಗಿತ್ತು, ಈಗ ಅದು ಪುಸ್ತಕ ಸಿಗೋದಿಲ್ಲ. ಭಾಳ ಹಿಂದೆ ಬ್ರಹ್ಮಣ್ಯತೀರ್ಥರ ಬಗ್ಗೆ ಅವ್ರ ಬಗ್ಗೆ ಒಂದು ಮಾತಿದೆ. ಅವರು ಪೂಗವನದವರು. ಪೂಗವನದವರು ಅಂದ್ರೇನು? ತೋಟಂತಿಲ್ಲಾಯರು ಅಂತ ಅರ್ಥ. ತೋಟಂತಿಲ್ಲಾಯರು ಅಂತ ಹೇಳಿ ಪೂಗವನ ಅನ್ವಯಜೋ ದ್ವಿಜ ಅಥವಾ ದ್ವಿಜದಲ್ಲಿ ಬರ್ತದೆ. ಪೂಗವನದವರು ಅಂತ ಹೇಳಿದರೆ ಅಲ್ಲಿ ಆಚಾರ್ಯರಿಗೆ ಗುರುಕುಲವಾಸ ಮಾಡಿ ದಂಡತೀರ್ಥ ಇದೆಯಲ್ಲ ಅಲ್ಲಿದ್ದವರು, ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇರಬೇಕಲ್ಲ. ಯಾಕೆಂದರೆ ಕುಂದಾಪುರ ಮಠ ಅಂತ ಇನ್ನೊಂದು ಮಠ ಶುರುವಾಯಿತು. ಕುಂದಾಪುರ ಮಠ ಕುಂದಾಪುರ ಅಲ್ಲಿರೋ ಕುಂದಾಪುರನೇ, ಸುತ್ತಮುತ್ತ ಯಾವುದು ಕುಂದಾಪುರ, ಅಲ್ಲಿ ಕುಂದಾಪುರನೇ. ಅಲ್ಲಿ ಕೆಲವು ಕುಂದಾಪುರ ವ್ಯಾಸರಾಯ ಮಠ ಸಾವಿರ ವೃಂದಾವನ ಕೂಡ ಇದೆಯಂತೆ. ಅದು ಆ ಏರಿಯಾ ಆಯ್ತಲ್ಲ, ಆ ಏರಿಯಾ ಆದ್ದರಿಂದ ಅದಕ್ಕೆ ಅದು ಲಿಂಕ್ ಇದೆ. ಮತ್ತು ಈ ಕಡೆ ವ್ಯಾಸರಾಜರಿಗೆ ಅವರಿಗೆ ವಾದಿರಾಜ ಸ್ವಾಮಿಗಳಿಗೆ ಲಿಂಕ್ ಇರೋದಕ್ಕೆ ಸೋದೆ ಹತ್ತಿರ ಹುಲಿಕಲ್ಲು ಅಂತಿದೆ, ಅಲ್ಲಿ ವ್ಯಾಸರಾಜ ವೃಂದಾವನ ಇದೆ. ಹೀಗಾಗಿ ಅದಕ್ಕೂ ಅದಕ್ಕೂ ತುಂಬ ಸಂಬಂಧ ಇದೆ. ಈ ಅರ್ಥದಲ್ಲಿ ತುಂಬ ಪ್ರಾಚೀನವಾದಂತಹ ಮಠ ವ್ಯಾಸರಾಜ ಮಠ. ಮುಂದೆ ಅದು ಕವಲಾಯಿತು, ವ್ಯಾಸರಾಜರಿಗೆ ಬಂದು ಆಮೇಲೆ ಕವಲಾಗಿದೆ. ಆ ವ್ಯಾಸರಾಜರ ಅಂಥ ಹಿರಿಮೆ ನೆನೆಸಿಕೊಂಡಷ್ಟು ಕೂಡ ಬ್ರಹ್ಮಣ್ಯತೀರ್ಥರ ಮಹತ್ವ ಗೊತ್ತ. ಬ್ರಹ್ಮಣ್ಯ ವಿಷ್ಣು ಸಹಸ್ರನಾಮದ ಪದ, ಬ್ರಹ್ಮಣ್ಯೋ ಬ್ರಹ್ಮಕುತ್ ಬ್ರಹ್ಮ, ಬ್ರಹ್ಮ ಬ್ರಹ್ಮ ವಿವರ್ಧನಃ. ಬ್ರಹ್ಮಣ್ಯ ಅಂದರೆ ಎರಡರ್ಥ, ಬ್ರಹ್ಮ ಅಂದರೆ ಪರಮಾತ್ಮ, ಬ್ರಹ್ಮ ಅಂದರೆ ಬ್ರಾಹ್ಮಣರು, ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಬ್ರಹ್ಮದೇವರು, ಇಷ್ಟರ್ಥರು ಬರುತ್ತದೆ ಬ್ರಹ್ಮಣ್ಯರು. ಸೊ ವೈದಿಕ ಮತವನ್ನು ವಿಶೇಷವಾಗಿ ಪ್ರಸಾರ ಮಾಡಿದವರು ಬ್ರಹ್ಮ ಪರಮಾತ್ಮ. ಸೊ ಪರಮಾತ್ಮನ ಮಹಿಮೆಯನ್ನು ಸದಾ ವಿಷ್ಣು ಪದಾಸಕ್ತಂ ವಿಶೇಷವಾಗಿ ಸಾರಿದವರು, ಮತ್ತು ಶಿಷ್ಯರ ಮೂಲಕ ಸಾರಿಸಿದವರು ವ್ಯಾಸರಾಯರ ಮೂಲಕ, ಅದಕ್ಕೂ ಬ್ರಹ್ಮಣ್ಯ. ಮತ್ತು ಬ್ರಾಹ್ಮಣ ವತ್ಸಲರು, ಅಷ್ಟು ಜನ ಬ್ರಾಹ್ಮಣರಿಗೆ ಅವರ ಹೆಸರಿನಲ್ಲೇ ದೊಡ್ಡ ಜಾಗೀರು ಬಂದೋಯಿತು, ಬ್ರಾಹ್ಮಣ ಪ್ರಿಯರು. ಆ ಅರ್ಥದಲ್ಲಿ ಬ್ರಹ್ಮಣ್ಯ ತೀರ್ಥರು. ಮತ್ತು ಬ್ರಹ್ಮ ಅಂದರೆ ಬ್ರಹ್ಮದೇವರು, ವಾಯುದೇವರು, ಬ್ರಹ್ಮ ವಾಯುದೇವರಾದ್ದರಿಂದ ಅವರ ಮತವನ್ನು ವಿಶೇಷ ಪ್ರಸಾರ ಮಾಡಿ ಸನ್ಮಾರ್ಗಂ ಸಂಪ್ರಕಾಶ್ಯಚ, ಅದಕ್ಕೂ ಕೂಡ ಅವರ ಹೆಸರು ಬ್ರಹ್ಮಣ್ಯತೀರ್ಥರು. ಈಗ ಬ್ರಹ್ಮಣ್ಯತೀರ್ಥರ ಮಹಿಮೆ ತುಂಬ ದೊಡ್ಡದು. ಅವರ ತಪಸ್ಸಿದ್ಧಿ ಹೇಳಬೇಕಾದ್ರೆ ಅವರು ಕಲಶ ಪೂಜೆ ಮಾಡಿದಾಗ ಅವ್ರು ತುಂಬ ಪ್ರಸಿದ್ಧ ಅವ್ರ ಮಹಿಮೆ. ಕಲಶ ಪೂಜೆ ಮಾಡೋದಕ್ಕಿಂತ ಮುಂಚೆ ಶಿಷ್ಯ ತಂದು ನೀಡಿರ್ತಾರೆ, ಅದೆಲ್ಲ ಶಿಷ್ಯರು ಮಾಡಿರ್ತಾರೆ. ಇವರು ತುಳಸಿ ಹಾಕಿ ಆ ಪೂಜೆ ಎಲ್ಲ ಮಾಡೋದಲ್ಲ ಇವರು. ಅವ್ರು ಮಾಡಿದ ಮೇಲೆ ಆ ಕಲಶನ ಎತ್ತಲಕ್ಕಾಗ್ತಿದ್ದಿಲ್ಲ, ಅಷ್ಟು ಭಾರ ಆಗ್ತಿತ್ತಂತೆ. ಮೊದಲು ಇಟ್ಟವನು ಎತ್ತಲಕ್ಕಾಗ್ತಿದ್ದಿಲ್ಲ, ಆಚಾರ್ಯರು ಮುಟ್ಟಿದ ಮೇಲೆ ಕೃಷ್ಣ ಪ್ರತಿಮೆಯನ್ನು ಎತ್ತಲಕ್ಕಾಗಲಿಲ್ಲ ಅಂತ ಮಧ್ಯಯುದ್ಧದಲ್ಲಿ ಓದ್ತೇವೆ. ಆ ರೀತಿಯಲ್ಲಿ ಅಂಥ ಸನ್ನಿಧಾನ ಬರ್ತಿತ್ತು. ಅದು ದೊಡ್ಡವ್ರ ಪೂಜೆಗೂ ಸಣ್ಣವ್ರ ಪೂಜೆಗೂ ಏನು ವ್ಯತ್ಯಾಸ ಅದು ಗೊತ್ತಾಗುತ್ತೆ. ಸಣ್ಣವನು ಸೈನ್ ಮಾಡೋದಕ್ಕೂ ದುಬ್ಬ ದೊಡ್ಡ ಅಧಿಕಾರಿ ಮಾಡೋದಕ್ಕೆ ಅದೇ ಸಿಗ್ನೇಚರೇ, ದೊಡ್ಡ ಸಿಗ್ನೇಚರನ್ನು ಮಾಡೋದಿಲ್ಲ ಅಂತ. ಆದರೆ ಶಕ್ತಿ ಎಷ್ಟಿರುತ್ತೆ ಅದಕ್ಕೆ, ಆ ಪವರ್ ಆಗಿರೋದು. ಸೊ ಅವ್ರಿಗೆ ಅದಕ್ಕೆ ಕಲಶ ಪೂಜೆಗೂ ಅಷ್ಟು ಮಹತ್ವ ಇದೆ. ಅದೆಲ್ಲ ದೇವ್ರ ಪೂಜೆ ಅನೇಕ ಭಾಗಗಳು, ಅದು ಕಲಶ ಪೂಜೆ ಅಂದರೆ ವಿಷ್ಣು ಪೂಜೆನೇ ಅದು. ಅಲ್ಲಿ ದೇವ್ರ ರೂಪದ ಆರಾಧನೆ, ಅದು ಕೂಡ ದೇವ್ರ ಪೂಜೆನೆ. ಶಂಖ ಪೂಜೆನೆ, ವಿಷ್ಣು ಪೂಜೆನೆ, ಮಂಟಪ ಪೂಜೆ ವಿಷ್ಣು ಪೂಜೆನೆ, ಘಂಟಾ ಪೂಜೆ ವಿಷ್ಣು ಪೂಜೆ, ಆಭರಣ ಪೂಜೆ ಆಭರಣ ಪೂಜೆ, ಪ್ರತಿಯೊಂದರಲ್ಲೂ ವಿಷ್ಣು ಸ್ಮರಣೆ ಆಗುತ್ತೆ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ. ಕೆಲವು ಮಹಿಮೆ ಈ ರೀತಿ ತೋರಿಸ್ತಾರೆ ಜ್ಞಾನಿಗಳು. ಆದ್ದರಿಂದ ನಾವು ಪೂಜೆ ಮಾಡ್ತೇವೆ, ಅವರು ಪೂಜೆ ಮಾಡ್ತಾರೆ, ಏನು ಬಹಳ ದೊಡ್ಡದು, ನಮ್ಮಲ್ಲೂ ಪ್ರತಿಭೆ ಇದೆ, ಇನ್ನೂ ದೊಡ್ಡದೇ ಇದೆ ಅಂತ ಹೇಳಿದರೆ ಅದಕ್ಕೇನು ಅರ್ಥ ಇಲ್ಲ. ಏನಿರಬೇಕು ಅದಕ್ಕೆ? ಸಿದ್ಧಿ ಮುಖ್ಯ. ಸಿದ್ಧಿ ಇದ್ದಾಗ ಮಾಡಿದ ಕೆಲಸಕ್ಕೂ, ಸಿದ್ಧಿ ಇಲ್ಲದೆ ಮಾಡಿದ ಕೆಲಸಕ್ಕೂ ಭಾಳ ವ್ಯತ್ಯಾಸ ಇದೆ. ಬಂಗಾರದ ಪ್ರತಿಭೆ ಯಾರೋ ಮಾಡಿಸಿ ತಂದು ಕೊಡ್ತಾರೆ, ಆಚಾರ ಬಿಟ್ಟಿದ್ದ ದೊಡ್ಡ ಯಾವುದೋ ಒಂದು ಪಂಚರೋ ಪ್ರತಿಭೆ ಇಷ್ಟೇ ಕೊಡ್ತಾರೆ. ಇವೆಲ್ಲೇ ಕಂಪೇರ್ ಮಾಡೋಕ್ಕಾಗತ್ತಾ? ಎಷ್ಟು ಟನ್ ಬಂಗಾರಕ್ಕೋ ಅದನ್ನ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ದೊಡ್ಡವರ ಸಿದ್ಧಿನೇ ಭಾರಿ ಜಾಸ್ತಿ. ಅವರ ಸಿದ್ಧಿ ಒಂದು ಅದಾದರೆ ವ್ಯಾಸರಾಜನ ಕೊಟ್ಟಿದ್ದೇ ಭಾರಿ ಸಿದ್ಧಿ. ವ್ಯಾಸರಾಜನ ಕೊಟ್ಟಿದ್ದೇ ಭಾರಿ ದೊಡ್ಡ ಸಿದ್ಧಿ. ಒಂದು ಕಡೆ ಅವರ ಸಿದ್ಧಿನೂ ಹಾಗೆ ಇತ್ತು, ಅಂತ ಶಿಷ್ಯನು ಕೊಟ್ಟಿದ್ದು ಸಿದ್ಧಿ ಆಯಿತು. ಒಂದು ಮಾತು ಹೇಳ್ತಾರೆ, ಯಾವಾಗಲೂ ತಾನು ಒಬ್ಬ ವ್ಯಕ್ತಿ ಇರ್ತಾನೆ, ಭಾಳ ದೊಡ್ಡ ಹೆಸರು ಮಾಡಿಬಿಡ್ತಾನೆ, ಆಮೇಲೆ ಬಿಗ್ ಗ್ಯಾಪ್ ಬಂದುಬಿಡುತ್ತೆ. ಅಂಥವ್ರು ಬರೋದೇ ಇಲ್ಲ. ಏನಾಯಿತು? ಎಲ್ಲರಲ್ಲೂ ಸಕ್ಸಸ್ಸೇ, ಸಕ್ಸಸರ್ ಮಾತ್ರ ಫೇಲು. ಗೊತ್ತಾಯ್ತಾ? ಎಲ್ಲ ಸಕ್ಸಸ್ಸು, ಸಕ್ಸಸರ್ ವೆರಿ ಹೈ ಗ್ರೇಟ್ ಫೇಲ್ಯೂರ್. ಅದು ವ್ಯಾಸರಾದರೆ ಹಾಗಾಗಲಿಲ್ಲ. ಏನಾಯ್ತು? ಅವರು ಸಕ್ಸಸರ್ ಕೂಡ ಭಾರಿ ದೊಡ್ಡ ಸಕ್ಸಸ್ಫುಲ್. ಸಕ್ಸಸ್ಫುಲ್ ಸಕ್ಸಸರ್ ಸಿಗೋದು ಭಾಳ ಕಷ್ಟ. ಅದು ಮೋರ್ ಸಕ್ಸಸ್ಫುಲ್ ಸಕ್ಸಸರ್ ಸಿಕ್ಕರಲ್ಲ, ಅದಕ್ಕೆ ಆರಿಸ್ಬೇಕಾದ್ರೆ, ಬೆಳೆಸ್ಬೇಕಾದ್ರೆ ಪಾಠ ಎಷ್ಟು ಗಮನ ಕೊಟ್ಟರು. ಸ್ವಂತ ಮಕ್ಕಳನ್ನ ಯಾರು ಆ ರೀತಿ ಬೆಳೆಸೋದು ಕಷ್ಟ. ಸ್ವಂತ ಮಕ್ಕಳನ್ನ ಯಾರೂ ಬೆಳೆಸೋದಿಲ್ಲ. ಅಂತ ಯತಿಗಳಾಗಿ ಅಷ್ಟು ಮಾಡಿದ್ದು ಬ್ರಹ್ಮಣ್ಯ ತೀರ್ಥ ದೊಡ್ಡ ಸಾಧನೆ. ಸೊ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅನ್ನೋದಕ್ಕೂ ಬ್ರಹ್ಮಣ್ಯ ತೀರ್ಥರು ದೊಡ್ಡ ದೃಷ್ಟಾಂತ. ಸನ್ಯಾಸಿ ಯಾರಿಗೆ ಕೊಡಬೇಕು ಅನ್ನೋದಕ್ಕೂ ಅವರು ದೃಷ್ಟಾಂತ. ಹೇಗೆ ಶಿಷ್ಯರನ್ನು ಬೆಳೆಸ್ಬೇಕು ಅಂತ ದೃಷ್ಟಾಂತ. ಮತ್ತು ಹೇಗೆ ಇನ್ನೊಬ್ಬರ ಕೈಯಲ್ಲಿ ಯೋಗ್ಯರಿಗೆ ಪಾಠ ಹೇಳಿಸ್ಬೇಕು ದೃಷ್ಟಾಂತ. ಇಷ್ಟೆಲ್ಲ ಬ್ರಹ್ಮಣ್ಯ ತೀರ್ಥದಿಂದ ಕಲಿಬೇಕಾದ ಪಾಠ. ಎಷ್ಟೋ ತೀರ್ಥ ನಾವು ದೊಡ್ಡವ್ರನ್ನ ನೆನೆಸ್ಕೊಂಡಾಗ ಅವ್ರು ಹಿಂದೆ ಸ್ಫೂರ್ತಿ ಆದವ್ರನ್ನ ಮರೆತುಬಿಡ್ತಾರೆ ಎಷ್ಟೋ ಸಲ. ವ್ಯಾಸರಾಜರು ಆ ರೀತಿ ಬರಿಬಾರದು ಅಂತಾರೆ. ತಮ್ಮ ಗ್ರಂಥಗಳಲ್ಲಿ ಅವರು ಸ್ತೋತ್ರವನ್ನು ಮಾಡ್ತಾ, ಆ ಸಂಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣು ಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಅದೇ ರೀತಿ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಗುರುರಾಜ ಪದ ಬಹಳ ಇಂಟ್ರೆಸ್ಟಿಂಗ್ ಪದ. ಗುರುರಾಜ ಅನ್ನೋ ಪದವನ್ನು ಗ್ರಂಥಸ್ಥವಾಗಿ ಉಪಯೋಗಿಸಿದ ಹಿರಿಮೆ ವ್ಯಾಸರಾಜರು. ಅವರು ಅಷ್ಟು ಗೌರವದಿಂದ ಅವರು ಕಂಡಿದ್ದಾರೆ. ಅವರು ಗುರುಗಳಂತ ಇದ್ದವರು, ರಾಜರಂತೂ ಇದ್ದವರು. ಶ್ರೀಪಾದರಾಜ ಇದ್ದಾಗೆ ಗುರು ರಾಜ ಗುರುಗಳಾಗಿ ಇದ್ದರು, ರಾಜಗುರುಗಳಾದರು. ಮತ್ತು ಗುರುಗಳಲ್ಲೂ ರಾಜರಂತೆ ಇದ್ದವರು ಬ್ರಹ್ಮಣ್ಯ ತೀರ್ಥರು. ಅವರ ಸ್ಮರಣೆ ಅತ್ಯಂತ ತಾರಕ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣ ಅಂತ ಹೇಳಿದ್ದೇನೆ. ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಪಾಠ ಇರುತ್ತೆ. ನಾಳೆ ದ್ವಾದಶಿ, ನಾಡಿದ್ದು ಪಾಠ ಮೊಹಮ್ಮದ್ ಇರುತ್ತೆ. ಅದೇ ಅವೆಲ್ಲ ನಿಮ್ದು ಆಧಾರ ಬೇಕಲ್ಲ. ಇಲ್ಲ, ಆ ಕಾಂಟ್ರವರ್ಸಿ ಯಾವುದು ಹೇಳಬಾರ್ದು. ಇನ್ನೊಬ್ಬರು ಗಲಾಟೆ ಅದಕ್ಕೆ ಕಾಯ್ತಾ ಕೂತಿರ್ತಾರೆ, ಅದನ್ನೆಲ್ಲ ಹೇಳಬಾರ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ.